ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதமக்ரஹம் தசக்ரீவச்சுதம் சாகாம் மணிக்ரீவவிமோசனம் ஸ்வநாம கிரகணா தேவாயுதஸ்த கிரக விக்ரஹம் விருந்தாவன கதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானாந்த சையாய பூரண ஜான ரசாங்கசே உத்துங்கவாத்தரங்காய மத்ததுர்காத்தயே நம. குருமகுல குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் அயமுகபத நிஷ்டம் மாம் பஜந்து பிரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலா கோபாலபாலிதாம் வித்யா பயோநிதிம் வந்தே பிரம்ம வித்யா குரும் நம. ப்ரஹ்மச்சரிய ஹரிப்ரீதி வித்யா வாதசாரிணஹ விஷ்டதாம் கஷ்டஹர்த்ருன்னஹ வித்யா மாண்யான் முனீன்னமஹ வாதிராஜ பதத்வந்த வாரிஜாசக்தமானசான் விஸ்வப்ரிய குரும் வந்தே மந்தோஹம் தி விஷுத்தயே சத்யம் சத்யம் புனசத்யம் விஷ்ணுதிர்த்தபிரசாதகஹ சர்வே காமாபுணந்தேவ சர்வோர்வசன்யுதோ சிந்தாமணிம் சுவர்த்தானாம் கல்பவ்ருக்ஷம் ஜகாமதம் ஸ்வாமியம் பிரேமதீர்த்தம் வந்தேஷ்டம் அஜானதிமிரேதம் வந்திசம்பிரதாயம் விஜான விபரம் சாந்தம் விஜயாத்தகுரும் ஹரே. ஸ்ரீகுருப்போ நம. ஹரி ஓம். விஷ்ணுதீர்த்த குருபேந்த மகானுபாவராக விஷ்ணுதீர்த்தர பூர்ணாமுக அதர லேச மாத்திர நம்ம மேலே விதிவே அதற்கு நன்னு முன்பிட்டு கொண்டு அவரே எல்லாம் பெருசார். நான் ஹேகு ಹೇಳುವಾಗ ನಿಮಗೆ ಕೇಳಲಿಕ್ಕೆ ಇದೊಂದು ಸಾಧನೆ ಆಗಿರುತ್ತದೆ. ಇದನ್ನೇನೆಂದರೆ ಮಹಿ ಇದಕ್ಕೇನಾದರೂ ಹೂವಿನ ಹಾರ ಆಗಿ ಹೊಗಳಿ ಎಲ್ಲ ಮಾಡ್ತೀರ ಇಲ್ಲ ಸರ. ನಾನು ಹೇಳುವುದು ಇದಕ್ಕೆ ಈ ಎರಡು ಮೈಲಿ ಕೊಡ್ತೀವಿ. ಇದೊಂದು ಜಡ ಮುಚ್ಚೆ ಈ ಇನ್ನೊಂದು ಈ ಎರಡು ಮೈಲಿ ಬಂದಾಗ ಮಾತಾಡ್ತಾ ಇರುವುದು ಒಳಗೆ ಸತ್ಯವಾದ ವಿಚಾರ. ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾದ ವಿಚಾರ. ಏನು ಈ ಗ್ರಂಥ ಅಧ್ಯಯನ ಮಾಡಿದ್ದಾಗಲಿ ಅದನ್ನು ಚಿಂತನೆ ಮಾಡಿದ್ದಾಗಲಿ ಆ ಮಾಡುವುದಕ್ಕೆ ಏನಾದರೂ ಅರ್ಥಸ್ಫೂರ್ತಿ ಇದ್ದರೆ ಅದರಲ್ಲಿ ದುರ್ಬಳಕೆ ಸಲು ಕಷ್ಟಪಟ್ಟು ನೋಡುತ್ತಲ್ಲ. ಅವರೇ ನಿಂತು ನುಡಿಸ್ತಾ ಇರುವುದು. ನುಡಿಸಿದ ಮೇಲೆ ನನ್ನ ಪಾಡಿನ ಹೋಗ್ತೇನೆ ಹೋಗ್ತಾನೆ. ಆದರೆ ನಿಮ್ಮಲ್ಲಿ ನಿಂತು ಕೇಳೋದಕ್ಕೆ ಅರ್ಥ ಮಾಡಿಸಿ ಶ್ರದ್ಧೆ ಕೊಟ್ಟು ಕೇಳಿಸಿ ಅರ್ಥ ಮಾಡಿಸಿ ಮನೆಗೆ ಹೋದ ಮೇಲೆ ಮಾಡಬೇಕು ಹುರುಪು ಕೊಟ್ಟು ನಿಮ್ಮಿಂದ ಅನುಸಂಧಾನ ಮಾಡಿಸಿ ಇಲ್ಲಿಗೆ ಕರಕೊಂಡು ಬರ್ತಾ ಇರೋದು ಯಾರು? ಅವರೇ ತಾನೆ. ನಾನ ಅಲ್ಲ, ಅವರೇ. ಇಲ್ಲಿ ಹೇಳಿದ್ದು ಅವರೇ, ಮಾಡಿದ್ದು ಅವರೇ. ಮಧ್ಯೆ ನನಗೆ ಏನೂ ಇಲ್ಲ. ಇಷ್ಟು ಅಡಿಗೆ ಅವರೇ ಮಾಡಿದ್ದಾರೆ, ಅವರೇ ಬಳಸ್ತಾ ಇದ್ದಾರೆ. ಮತ್ತೆ ಸೌಟು ಸೌಟಿಗಿಷ್ಟು ಪುಣ್ಯ ಅಷ್ಟೇ ನಂಬುತ್ತಿಲ್ಲ. ಆದರೆ ಅದರಲ್ಲಿ ಎಷ್ಟೋ ಸೌಟಿರುವಾಗ ಒಂದು ಸೌಟ್ ತರುತ್ತೀವಲ್ಲ, ಈ ಸೌಟನ್ನ ಹುಟ್ಟಬಹುದು ಅಷ್ಟೇ. ಅದು ಈ ಸೌಟಿನ ಟಾಕ್ ಅದನ್ನ ಹೋಗುತ್ತೆ. ಇನ್ನ ಮೂರು ಗ್ರಂಥಗಳು ನೋಡಿದ್ರು, ಅರ್ಥಾತ್ ನರಸಾರ್ಥನಿ, ಚತುರ್ದಶಿ, ಷೋಡಶಿ, ಅಧ್ಯಾತ್ಮಸರಣಿಯಲ್ಲಿ ಸಂಕ್ಷೇಪವಾಗಿ ಹಿಂದಿನ ಒಂದೊಂದು ಮಾತಲ್ಲಿ ನೋಡಬೇಕಾದರೆ ಇಡೀ ಜೀವನದಲ್ಲಿ ನಮ್ಮ ಒಳಗಿರತಕ್ಕ ಭಗವಂತನ ಕಡೆ ಮನಸ್ಸು ಸೆಳೆಯಬೇಕು. येन केन विषयेण संततम् आदरेण नमो पति श्रीहरे चरणाब्जलोपकिरणेन साधनानिरूपम्। ಅದು ಏನೇ ಸಾಧಾರಣದ ಭೋಗ ಇಟ್ಟುಕೊಂಡರೂ ಕೂಡ ಪ್ರಧಾನ ಸಾಧನ ಯಾವುದು? ಇಡೀ ಜೀವನ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪದಾರ್ಥದಲ್ಲಿ ಆಧಾರಪೂರ್ವಕವಾದ ನೆನಪು ಬರುವುದೇ ನಿಜವಾದ ಸಾಧನ. ಅವನ ನೆನಪು ಸದಾ ಬರಬೇಕು. ಇದನ್ನ ಮೊದಲನೆಯ ಅರ್ಥದಲ್ಲಿ ತಿಳಿಸಿಕೊಡು. ಅದರಲ್ಲೂ ಕೂಡ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅರೆ ನಿನ್ನ ಕಡೆ ಮನಸ್ಸು ನೀನೇ ಕೊಡಬೇಕು, ನಿನ್ನ ಕಡೆ ಮನಸ್ಸು ನೀನೇ ಕೊಡಬೇಕು. ಆ ಮನಸ್ಸು ಕೊಡಲಿಕ್ಕೆ ಅಡ್ಡಿಯಾದ ಪಾಪಗಳನ್ನು ನೀನೇ ಕಳೆಯಬೇಕು. ಆ ಪಾಪ ಕಳೆಯಲಿಕ್ಕೆ ಬೇಕಾದ ನಿನ್ನ ಚಿಂತನೆ ನೀನೇ ಕೊಡಬೇಕು. ನಿನ್ನ ಶರಣಾಗತನಾಗಿದ್ದೇನೆ ಅಂತ ತಿಳಿಸಿ ತದನಂತರ ಆ ಭಗವಂತನ ವಿಶೇಷ ರೂಪದ ಪರಿಚಯ ಮಾಡಿಕೊಡುತ್ತಾರೆ. ಚೂರಲ್ಲಿ ನಮ್ಮೊಳಗೆ ಸ್ವಾಮಿ ಹೇಗಿದ್ದಾನೆ ಅಂತ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿದ್ದಾರೆ. ಅದನ್ನು ಚೂರು ತಿಳಿಸಿ ಈ ಭಗವಂತನೇ ನಮ್ಮಲ್ಲಿ ನಿಂತಿದ್ದಾನೆ. ಹೇಗೆ? ಆಸೆಯೇ ಆಸ್ಯಮಿತಿ ಪ್ರಮಾಣ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರ ವ್ಯಾಪಿಸಿ ನಿಂತಿದ್ದಾನೆ. ಇಂಥ ಭಗವಂತನ ಪೂಜೆಯೇ ನಮ್ಮ ಜೀವನ. ನಮ್ಮ ಸುತ್ತು ಇರುವ ದೇವರ, ನಮ್ಮ ಪಾದಕ್ಕೆ ಆಶ್ರಯವಾದ ದೇವರ ಪಾದ ತೊಳೆಯೋದೇ ನಾವು ಪಾದ ತೊಳೆಯೋದು. ಕೈ ತೊಳೆಯೋದು ಅಂದ್ರೆ ನಮ್ಮ ಕೈ ಸುತ್ತಿರುವ ಸ್ವಾಮಿಯ ಸೇವಾ ಕ್ಷಾಲನಂ ಪದಯೋ ಮುಖಸ್ಯತ ಪಾಣಪಲ್ಲವಯೋಸ್ಕ ದಂಡೂಷಣ ಸತತಂ ತವ ಅಸ್ತ. ಇದೆಲ್ಲ ನಿನಗಾಗಲಿ. ಇಲ್ಲಿ ಮಾನಸ ಭ್ರಮಕಾಂಡ ನನ್ನ ಸದಾ ಸಂತೋಷಗೊಳ್ಳಲಿದೆ ಅಂತ ಏಕಾಂತ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡುತ್ತಾರೆ ಮಹಾನುಭಾವರು. ಅದಕ್ಕಾಗಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏನೇನು ನಾವು ಭೋಗ ಪಡುತ್ತೇವೆ ಅಥವಾ ಏನೇನು ಕಾರ್ಯಗಳು ಮಾಡುತ್ತೇವೆ ಅದೆಲ್ಲ ಶ್ರೀಕಲಿ ಪೂಜಾ ಅಂತ ಹೇಗೆ ಅನುಸಂಧಾನ ಮಾಡಬೇಕೆಂಬುದು ಹೆಜ್ಜೆ ಹೆಜ್ಜೆಗು ಹೆಜ್ಜೆ ಹೆಜ್ಜೆಗು ಬಿಡಿಸಿ ಬಿಡಿಸಿ ಹೇಳಿಕೊಟ್ಟಂತೆ ಅಧ್ಯಾತ್ಮ ರಸರಂಜನೆಯಾದರೆ ಜೀವನದಲ್ಲಿ ಬರತಕ್ಕಂತಹ ಅನೇಕ ಪಾಪಗಳ ಗುಂಪನ್ನು ಕತ್ತರಿಸಿ ಒಡಗಿರುವ ಪಾಪ ಕತ್ತರಿಸಲು ಆಗಬೇಕು. ಹೊರಗೆ ನಾನಾ ಜನರ ಸಂಪರ್ಕ, ವೇದೋಕ್ತ ಧರ್ಮಾನುಷ್ಠಾನ ಇಲ್ಲದೇ ಇರುವಂತಹ ನಾನಾ ಜನರ ನೋಟ, ಅವರ ಸ್ಪರ್ಶ, ಅವರ ಜೊತೆಗೆ ವ್ಯವಹಾರ, ಇದರಿಂದ ನಮಗೇನಾಗುತ್ತೆ? ನಾನಾ ನೀತ ಜನ್ಮಗಳ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಅನೇಕ ಜನ್ಮಗಳ ಪುಣ್ಯ ಹಾನಿ. ಇದರಿಂದ ರಕ್ಷಣೆ ಮಾಡುವಂತಹ ಕವಚವೇ ಚತುರ್ದಶಿ. 14 ಪ್ರಕರಣಗಳನ್ನು ಯಾವ ನಿತ್ಯ ಚಿಂತನೆ ಮಾಡುತ್ತಾರೆ ಅಂಥವರಿಗೆ ಪ್ರಯತ್ನಪೂರ್ವಕವಾಗಿ ನಾವೇನು ಅವರನ್ನು ಅಂದುಕೊಳ್ಳಲ್ಲ, ಹೋಗಲ್ಲ, ಮಾತಾಡಲ್ಲ. ನಮ್ಮ ಕರ್ಮವಶಾತ್ರಗಳು ಅಂಥ ಯಾರಾದರೂ ವೇದೋಕ್ತ ಕರ್ಮಾನುಷ್ಠಾನ ಇಲ್ಲದೆ ಇರುವಂತಹ ಭಗವದ್ದೇಶಿಗಳಾದಂಥ ದರ್ಶನ ಅಥವಾ ಗೊತ್ತಿರದೆ ಸ್ಪರ್ಶ ಸಂಭಾಷಣ ಇತ್ಯಾದಿಗಳಾದರೆ ಅದರಿಂದ ನಮ್ಮ ರಕ್ಷಣೆ ಮಾಡುವಂತಹ ಕವಚವಾಗಿ ಚತುರ್ದಶಿಯಲ್ಲಿ ಹೋಗಲು. ಅದರಲ್ಲಿ ನಾವು ಇಲ್ಲಿಂದ ಹೋದ ಮೇಲೆ ಮತ್ತು ತೆರೆದ ಶರೀರವನ್ನು ಪಡೆಯಬೇಕಾದರೆ ಆ ಕ್ರಮವನ್ನು ತಿಳಿಸಿಕೊಟ್ಟಂತೆ ಜೀವ ಹೋಮ ಪ್ರಕರಣ ಜನನಿ ಪಿತ ಭೂ ವಾಡಿ ರಾಮ್ಬರ ವೇಣಿಪ ಪಂಚಾಗ್ನಿಯಲ್ಲಿ ಹೇಳಿಕೊಂಡಿದ್ದಾರೆ. ಆಕಾಶ, ಮೇಘ, ಭೂಮಿ, ತಂದೆ, ತಾಯಿ, ಈ 5 ಅಗ್ನಿಗಳಲ್ಲಿ ಭಗವಂತನ 5 ರೂಪದ ಭಗವಂತ ಅಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳ ಒಂದೊಂದು ರೂಪದಿಂದ ಹೊರತಂದ 5 ರೂಪಗಳ ಚಿಂತನೆ. ಅವುಗಳ ವ್ಯಾಪ್ತಿ, ವ್ಯಾಪಾರ ಎರಡನ್ನೂ ಪರಿಚಯ ಮಾಡಿಕೊಂಡದ್ದು ಅಪೂರ್ವವಾಗಿ ಜೀವರೂಪ ಪ್ರಕರಣ. ತದನಂತರ ಅಂಥ ಭಗವಂತ ನಮಗೆ ಹುಟ್ಟುಕೊಟ್ಟ ಮೇಲೆ ಅವನ ಹತ್ತಿರ ನಾವು ಸೇರುವ ಪ್ರಯತ್ನ, ಅಂದರೆ ಮನಸ್ಸನ್ನ ಅವನ ಹತ್ತಿರವೇ ಇರುವ ಪ್ರಯತ್ನ ಉಪನಯನ ಪ್ರಕರಣ. अनुसंधान कर्म हुए हो ಅಲ್ಲಿ ಏನು ಹೇಳಿದ್ದಾರೆ ಅದನ್ನ ಚಿಂತನೆ ಮಾಡುವ ಅಧಿಕಾರ ಇಲ್ಲಿ ಹೋಗಿರುವಂತಹ ಗಂಡಸರಿಗೆ ಮಾತ್ರ. ಅದನ್ನ ಹೆಂಗಸರು ಹೇಗೆ ಚಿಂತನೆ ಮಾಡಬಹುದು? ಕನ್ನಡದಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನ ನೆನೆಯಬೇಕಾದ ಕರ್ತವ್ಯ ನಿಮಗೆಲ್ಲಾಗಿದೆ. ಅದಕ್ಕೆ ಶಾಶ್ವತ ಚೌಕಟ್ಟನ್ನು ನೀಡದೆ ನಿಮಗೆ ಯಾವ ರೀತಿಯಲ್ಲಿ ಆ ಪ್ರಕರಣದ ಅರ್ಥ ಆಗಬೇಕು ಅದು ಬರೆಸಿಕೊಟ್ಟಿದ್ದೆ. ನಂತರ ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನೇ ಏಳು ಸಾಮ ಗಾನ ಪ್ರಭೇದಗಳ ಪ್ರತಿಪಾದ್ಯ ರೂಪ, ಹಿಂಕಾರ ಪ್ರಸ್ತಾವ ಆದಿ ಉದ್ಗೀತ ಪ್ರತಿಹಾರ ಉಪದ್ರವ ನಿಧಾನ ಎಂಬ ಏಳು ರೂಪಗಳಿಂದ ಏಳು ಕಾಲಗಳಲ್ಲಿ ಎಲ್ಲರನ್ನ ರಕ್ಷಣೆ ಮಾಡುವ ಕ್ರಮ ಹೇಳಿಕೊಟ್ಟಂತೆ ಸೂರ್ಯ ಗತಿ ಪ್ರಕರಣ. ನಂತರ ಬರ್ತಕ್ಕಂತಹ ಪ್ರಕರಣ ಅಂದರೆ ನಮ್ಮ ಬದುಕಿಗೆ ದೊಡ್ಡ ಯಜ್ಞ. ಭಗವಂತನಿಗೆ ನಾವು ತಿಂದದ್ದು, ಕೊಡದದ್ದು, ಎದ್ದದ್ದು, ತಿರುಗಿದ್ದು, ಕೂತದ್ದು ಪ್ರತಿಯೊಂದನ್ನೂ ಯಜ್ಞವಾಗಿ ಅರ್ಪಣೆ ಮಾಡುವ ಅಷ್ಟೇ ಅಲ್ಲ, ಈ ಒಂದು ಜನ್ಮದ್ದು ಮಾತ್ರ ಅಲ್ಲ, ಹಿಂದಿನ ಅನೇಕ ಜನ್ಮಗಳದ್ದು, ಮುಂದೆ ಬರುವ ಅನೇಕ ಜನ್ಮಗಳದ್ದು ಭಗವಂತನಿಗೆ ಭುಜಾರ್ಥ ಅರ್ಪಣೆ ಮಾಡತಕ್ಕಂತಹ ಅಪರೂಪ ಅನುಸಂಧಾನ ಹೇಳಿಕೊಂಡಂತೆ ಆಯುರ್ಯಜ್ಞ ಪ್ರಕರಣ. ಅದಂತರ ವೇದ ಅಧ್ಯಯನ ಮಾಡಿದವರಿಗೂ ಮಾಡದವರಿಗೂ ಉಪಕಾರ ಆಗುವಂತೆ ವೇದ ಪ್ರತಿಪಾದ್ಯ ನಾರಾಯಣ ಸ್ಮರಣೆ ವೇದಗಳಲ್ಲಿ ಭಗವಂತನನ್ನ ಏನಂತೆ ಹೇಳಿದ್ದಾರೆ ಕೊಟ್ಟಾರೆ. ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳು ಭಗವಂತನ ನಾಮಗಳೆಂಬ ಎಚ್ಚರ. ಆ ಎಲ್ಲ ವೇದಗಳು ಶ್ರೀಹರಿಯಂತೆಯೇ ಹೇಳುತ್ತಾರಿವೆ ಎಂಬ ಎಚ್ಚರ ಕೊಟ್ಟಂತೆ ವೇದಾಧ್ಯಯನ ಪ್ರಕರಣ. ನಂತರ ಸುಲಭವಾಗಿ ಪುಣ್ಯ ಸಂಪಾದನೆ ಮಾಡುವ ಪ್ರಕರಣ. ಭಗವಂತನಿಗೆ ಸಕಲ ಜೀವಿಗಳು ಮಾಡಿದ ಕರ್ಮ ದೇವತೆಗಳು ಅರ್ಪಣೆ ಮಾಡಿದ್ದಾರೆ. ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನೇ ದೇವತೆಗಳು ಎಲ್ಲವನ್ನ ಸ್ವೀಕರಿಸಿ ವಾಯುದೇವರ ಮೂಲಕ ವಿರಾಟ ನಾಮಕ ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮವೇ ಭಿಕ್ಷಾಟನ ಪ್ರಕರಣ. ನಂತರ ನಿತ್ಯವೂ ನಾವು ಮಾಡಿಬಿಟ್ಟು ಹೋದರೆ ಯಾರು ಹೇಳಿದ್ರು ಏನು ಸಾಧನೆ ಮಾಡಿದರೆ ನಮಗೆ ಬರುವುದೆಂಬುದರಲ್ಲಿ ಒಳ್ಳೆ ಸಂಪತ್ತು ಎಲ್ಲ ಚೆನ್ನಾಗಿರ್ಬೋದು. ಯಾರು ಸಾಧನೆ ಮಾಡಿದರೆ ಅನ್ನಕ್ಕೆ ಕಡಿಮೆ ಇಲ್ಲ, ಎಲ್ಲ ರೀತಿ ಸಂಪತ್ತು ಬಂದಿರ್ಬೇಕು, ಏನು ಮಹಾರಾಜರಂತೆ ಮಾಡಿರ್ಬೇಕು, ಒಳ್ಳೆ ದೇವರ ಚಿಂತನೆ ಆಗ್ತಾ ಇರ್ಬೇಕು, ಅಂಥ ಜನ್ಮ ನಮಗೆ ಬರಬೇಕು, ಅಂಥ ಬೋಧಗಳು ಬರಬೇಕು, ಅಷ್ಟು ಚೆನ್ನಾಗಿರಬೇಕು, ಭಗವಂತನಿಗೆ ಎಲ್ಲ ಅರ್ಪಣೆ ಮಾಡಿರಬೇಕು. ಅದು ಪಡೆಯುವುದು ಏನಾದರೂ ಸಾಧನೆ ಇದೆ ಅಂದರೆ ಅರಣ್ಯ ಕಥೆ ಹೇಳ್ತಾರೆ, ಸರಿಯಾಗಿ ಊಟ ಮಾಡು ಸಾಕು, ಸರಿಯಾಗಿ ಊಟ ಮಾಡು ಎಲ್ಲ ಸಿಕ್ಕಿಬಿಡುತ್ತೆ. ಈ ಜನ್ಮದಲ್ಲೂ ಸಿಗುತ್ತೆ, ಬರೋ ಜನ್ಮದಲ್ಲೂ ಸಿಗುತ್ತೆ. ಉಪನಿಷತ್ತಿನ ರಹಸ್ಯಗಳಿಗೆಲ್ಲ ಯದ್ಯಪಿ ಚತುರ್ದಶಿ ನನಗೆ ನಾನು ಹೇಳಿದ್ದೇನೆ ಇನ್ನೊಂದು ಉಳಿದಿದೆ ಏನು ಅಂದರೆ ಚತುರ್ದಶಿ ಹೇಳುವಾಗ ಈಗ ಚತುರ್ದಶಿ ನಾನು ಹೇಳಿಕೊಡ್ತಿದ್ದೇನೆ ಅರ್ಥ ಆಗಿ ತಲೆಗೆ ಬಂದಿದೆ. ಈಗ ಅದಲ್ಲದೆ ಎಕ್ಸ್ಟ್ರಾ ಹೇಳಿದರೆ ಅದು ತಲೆಗೆ ಹೋಗುತ್ತೆ, ಅದಲ್ಲದೆ ಅದರ ಜೊತೆಗೆ ಹೆಚ್ಚಾದದನ್ನು ಹೇಳಿಬಿಟ್ಟಿದ್ರೆ ಎಲ್ಲ ಓವರ್ ಫ್ಲೋ ಆಗ್ತಾ ಇರುತ್ತೆ ಹೋಗ್ತಾನೆ. ಅದಕ್ಕೆ ಉಪನಿಷತ್ತಿನಲ್ಲಿ ಹೇಳಿದ್ದನ್ನ ಎಷ್ಟು ಸಂಗ್ರಹ ಮಾಡಿ ಹೇಳಬೇಕು ಅಷ್ಟು ಸಂಗ್ರಹ ಮಾಡಿ ಫಲ ಬರುವಂತೆ ಮಾಡಿಕೊಟ್ಟವರು ಇವರು. ಆದ್ಮೇಲೆ ಹೇಳ್ತಾರೆ ನಿಮಗೆ ಚುಟುಕಾಗಿ ಮಾಡಿಕೊಟ್ಟೆ ಅಷ್ಟೇ ಅಂತ ತಿಳಿಯಬೇಡಿ, ಇದರ ರಹಸ್ಯವೇನ ಹೋಗಿದೆ ಅದನ್ನ ಚೂರು ಉಪನಿಷತ್ತಿಗೆ ಹೋಗಿ ಅಂತ. ಉಪನಿಷತ್ತಿನಲ್ಲಿ ಒಂದೊಂದು ಪ್ರಕರಣ ಚಿಂತನೆ ಮಾಡಿ ಶುರು ಮಾಡಿದ್ರೆ ದೊಡ್ಡದಾಗುತ್ತೆ, ಹೋಗುತ್ತೆ ಬಾಯಿ ತೆಗಿತಾ ಹೋಗುತ್ತೆ, ಕೊನೆಗೆ ಎದ್ದೆ ಬರುತ್ತೆ, ಕನ್ಫರ್ಮೇಶನ್ ಬರುತ್ತೆ ಏನಂತ. ಇದು ನಮಗಲ್ಲ ಹಾಗಾಗಬಾರದು ಅಂತ ಆ ಪ್ರಕರಣಗಳನ್ನ ಚೆನ್ನಾಗಿ ಚುರುಕಾಗಿ ನಿಮಗೆ ತಿಳಿಸಿಕೊಟ್ಟು ಈಗ ಅಭ್ಯಾಸ ಆಗಿದೆ. ಕೂಸು ದೋಗಾಡೋದಲ್ಲ, ತಪ್ಪ ಹೆಜ್ಜೆ ಅಲ್ಲ, ಓಡ್ಲಿಕ್ಕೂ ಶುರುವಾಗಿದೆ ಕೂಸು. ಈಗ ಎಲ್ಲಿ ಕೆಡಿದ್ರೂ ಓಡುತ್ತೆ, ಹೌದಾ? ಆ ರೀತಿಯಲ್ಲಿ ಅರ್ಥ ಆದ ಮೇಲೆ ಇನ್ನೊಮ್ಮೆ ಚತುರ್ದಶಿ ಪ್ರವಚನ ಎಲ್ಲ ಕಡೆ ಮಾಡಬೇಕಾಗಿದೆ. ನಾನು ಹೇಗೆ ಒಂದೊಂದು ಪ್ರಕರಣ ಉಪನಿಷತ್ತಿನಲ್ಲಿ ಬಂದ ಭಾಗ, ಉಪನಿಷತ್ತಿನಲ್ಲಿ ಬಂದ ಭಾಗ ವಿಸ್ತಾರವಾಗಿ ಹೇಳದ, ಇಲ್ಲಿ ಎಂದು ಹೇಳಿದ್ದಾರೆ, ಅಲ್ಲಿ ಎಂದು ಹೇಳಿದ್ದಾರೆ, ಇಲ್ಲಿ ಹೇಳಿ ಉಳಿದ ಭಾಗ ಎಷ್ಟು ಅದನ್ನು ನಾವು ಹೇಗೆ ಗ್ರಹಣ ಮಾಡಬೇಕು ಅದನ್ನು ಹೇಳಿದ್ರೆ ಆಗ ಚತುರ್ದಶಿ ಪೂರ್ಣ ಆಗಿರುತ್ತೆ. ಹಾಗೆ ಷೋಡಶಿಗೆ ಸಂಬಂಧಪಟ್ಟದ್ದೆಲ್ಲವೂ ಕೂಡ ಅನೇಕ ಭಾಗಗಳು ತುಂಬಾ ಶಾಸ್ತ್ರದಲ್ಲಿ ಕೂತಿವೆ, ಅವೆಲ್ಲವೂ ಕೂಡ ಆಯಾ ಪ್ರಕರಣ ಎಲ್ಲೆಲ್ಲಿಂದ ತಗೊಂಡಿದ್ದಾರೆ, ಅಲ್ಲಿ ಹೇಗೆ ವಿಸ್ತಾರ ಹೇಳಿದ್ದಾರೆ, ಸಂಗ್ರಹ ಹೇಳಿ ಮಾಡಿದ್ದಾರೆ, ಆ ವಿಸ್ತಾರ ಹೇಗೆ ಹೇಳಬೇಕು ಎರಡನ್ನು ನೋಡ್ತಾ 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 ಬಂದ್ರೆ ಅವಾಗ ಷೋಡಶಿ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನಾ ರುಚಿ ಬರುತ್ತೆ. ಹಾಗೆ ಊಟ ಮಾಡೋದು ಹೇಳಿಕೊಟ್ಟ ನಮ್ಮೊಳಗಿರತಕ್ಕಂತಹ ವೈಶ್ವಾನ ರಾಜ್ಞಿಯ 11 ಅವಯವಗಳ ಚಿಂತನ, ಆತನ ಸುತ್ತೂ ಇರುವ ದ್ವಾರ ಪಾಲಕರ ಚಿಂತನ, ಆಹುತಿಗಳು ಕೊಡುವ ಕ್ರಮ, ಆ ಚಿಂತನೆ ಮಾಡಿದರೆ ಸಾಧ ನಮಗೆ ಬರುವ ಫಲ ಎಲ್ಲವನ್ನ ತಿಳಿಸಿಕೊಡ್ತೇವೆ. ನಂತರ ನಮ್ಮ ಸಂಪತ್ತೇ ಪಾಪ, ಆ ಪಾಪಗಳೆಲ್ಲ ಅಂತದೇ ಹೋಗಬೇಕಾದ್ರೆ ಪಾಪ ಅದೇ ಪ್ರಕರಣ. ಸ್ವಲ್ಪ ಗಡಿಗುಡಿಯಲ್ಲಿ ಇರೋದಾದ್ರೆ ಪಾಪದೇವ ಪ್ರಕರಣ ಅಂತ ಹೇಳಿದ್ದಾರೆ. ಪಾಪ ದೇವ ಪ್ರಕರಣ ಅಲ್ಲ, ಪಾಪ ದೇವ ಪ್ರಕರಣ, ಪಾಪ ಅದೇ ಇದೇ ಪಾಪದೇವ ಪ್ರಕರಣ. ಇದು ಹೇಳಿಕೊಟ್ಟು ಚುಟುಕಾಗಿ ಹೇಳಬೇಕಾದ್ರೆ ಬಲಗಣ್ಣಿನಲ್ಲಿರುವ ಎಚ್ಚರ ಕಾಲದ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೆಸುವ ಮಹಾನಾಯಕನಾದಂತಹ ಪರಬಲ ವಿಶ್ವನಾಥ ಭಗವಂತನ ಚಿಂತನೆಯೇ ಪಾಪ ಅದೇಪ ಪ್ರಕರಣ. ಬಲಗಣ್ಣಲ್ಲಿ ಎಡಗಣ್ಣಲ್ಲಿ ಅವನೇ ಪ್ರದ್ಯುಮ್ನ ಅನಿರುದ್ಧ ರೂಪಗಳಲ್ಲಿ ಇದ್ದು ನಮ್ಮ ಶರೀರದಲ್ಲಿ ಇತ್ತ ಅತ್ತ 36,000 ನಾಡಿಗಳಿದ್ದರೆ ಆ ನಾಡಿಗಳಲ್ಲಿರುವ ದೇವತೆಗಳನ್ನ, ಪುರುಷ ದೇವತೆಗಳನ್ನ, ಸ್ತ್ರೀ ದೇವತೆಗಳನ್ನ ನಿಯಮನ ಮಾಡುವ ವಾಮನಿ ಭಾಮನಿ ಎಂಬ ರೂಪಗಳ ಪರಿಚಯ, ಅವನ ಗುಣಗಳ ಚಿಂತನೆ ಹೇಳಿಕೊಂಡದ್ದೇ ಪಾಪ ದೇವ ಪ್ರಕರಣ. ಇನ್ನು ಜೀವ ಶರೀರದಿಂದ ಉತ್ಕರ್ಣ ಆಗುವಾಗ ಚರಮದೇಹದಿಂದ ಯಾವ ಯಾವ ಲೋಕಗಳಿಗೆ ಹೋಗ್ತಾನೆ, ಅಚ್ಚಿರಾದಿಪಥ ವಾಯು ಪ್ರಾಪ್ಯ ಅಂತ ಹೇಳಿದರೆ ಅಚ್ಚಿರಾದಿ ಮಾರ್ಗದಿಂದ ಅಚ್ಚಿನ ಲೋಕ ಮೊದಲುಗೊಂಡು ವಾಯುದೇವರ ಲೋಕ ಬಗೆಯುತ್ತ ಯಾವ ಯಾವ ಲೋಕ ಬರುತ್ತೆ, ಹೇಗೆ ಹೇಗೆ ಹೋಗಬೇಕು ಹೇಳಿದ್ದೆ ಜೀವ ಪ್ರಯಾಣ ಮಾಡಿದ ಪ್ರಕರಣ. ನಂತರ ಮರಣಕಾಲದಲ್ಲಿ ನಾವು ಚಿಂತನೆ ಮಾಡಬೇಕಾದ ಲಯ ಚಿಂತನೆಯ ರಹಸ್ಯವನ್ನ ಹೇಳಿದ್ದೆ ಬ್ರಹ್ಮ ಯಜ್ಞ ಪ್ರಕರಣದಲ್ಲಿ. ಇಷ್ಟೂ ಬದುಕು ಚೆನ್ನಾಗಿರಬೇಕಾದ್ರೆ ನಾವು ಶುದ್ಧರಾಗಿರಬೇಕು. ನಮ್ಮನ್ನು ಶುದ್ಧರನ್ನ ಮಾಡುವ ವಾಯುದೇವರ ಯಜ್ಞ ನಾಮಕ ರೂಪದ ನೆನಪೆ ಶುದ್ಧ ಯಜ್ಞ ಪ್ರಕರಣ, ಹೌದಾ? ಅಂತ ಇಷ್ಟೂ ಹೇಳಿಕೊಟ್ಟ ಆ ಭಗವಂತನಿಗೆ ಜೀವನವನ್ನ ಯಜ್ಞವಾಗಿ ಅರ್ಪಣೆ ಮಾಡುವ ಕ್ರಮ. ಈ ಜೀವನದಲ್ಲಿ ಅನೇಕ ಯಜ್ಞಗಳು ಮಾಡಿದ ಫಲವನ್ನ ದೊರಕಿಸಿಕೊಳ್ಳುವ ಸಾಧನೆಯೇ ಸ್ವರೂಪ ಯಜ್ಞ ಪ್ರಕರಣ. ಇಂಥ ಸ್ವಾಮಿಯನ್ನ ಅವನೇ ಕೊಟ್ಟ ಪದಾರ್ಥಗಳಿಂದ ಮಾನಸಿಕವಾಗಿ ಒಡಗಿರುವ ಪದಾರ್ಥಗಳಿಂದ ಅವನ ಪೂಜಾ ಮಾಡುವುದೇ ಸುಲಭ ಪೂಜಾ ಪ್ರಕರಣ. ಇಂಥ ಸ್ವಾಮಿ ಸೂರ್ಯನವರ ಮಧ್ಯವರ್ತಿಯಾಗಿ 5 ದಿಕ್ಕಿನಲ್ಲಿ 5 ರೀತಿಯಾದ ಸೂರ್ಯಮಂಡಲದ ರಶ್ಮಿಗಳಲ್ಲಿ ತನ್ನ 5 ರೂಪಗಳನ್ನು ಇಟ್ಟು ಆ 5 ರೂಪಗಳೇ ಜೇನಿನಂತೆ ಇದ್ದರೆ ಆ ಜೇನಿನಂತೆ ಇರುವ 5 ರೂಪಗಳ ಉಪಾಸನೆಯನ್ನ ಯಾರು ವಸು ರುದ್ರ ಆದಿತ್ಯರು ಮರುತ್ತುಗಳು ಬ್ರಹ್ಮಾದಿ ದೇವತೆಗಳು ಮಾಡಿ ಅವರವರಿಗೆ ತಕ್ಕಂಥ ಫಲ ಪಡೆದರು ಅಂತ ಚಿಂತನೆ ನಮಗೆ ಕೊಟ್ಟು ಆ ಚಿಂತನೆಯಿಂದಲೇ ಸಕಲಾರ್ಥ ಸಿದ್ಧಿಯನ್ನ ಮಧು ವಿದ್ಯಾ ಉಪಾಸನೆಯನ್ನ ಹೇಳಿಕೊಟ್ಟಂತೆ ಕೊನೆಯಲ್ಲಿ ಬರುವ ಗುರು ಪ್ರಸಾದ ಲಾಭ ಪ್ರಕರಣದಲ್ಲಿ 10 ಉಪನಿಷತ್ತಿನಲ್ಲಿ ನಮಗೆ ಇವರು ವಿಸ್ತಾರವಾದ ಅನೇಕ ಉಪಾಸನೆಗಳಿದ್ದರೆ ಅವುಗಳಲ್ಲಿ ಎಷ್ಟು ನಮಗೆ ಕಂಪಲ್ಸರಿ ಅಂಡ್ ಮಿನಿಮಮ್ 14 ಪ್ರಕರಣಗಳನ್ನು ಕೂಡ ಇದಾದ ಮೇಲೆ ಇದು ಇದಾದ ಮೇಲೆ ಇದು ಅಂತ ನಮಗೆ ಕೊಡಬೇಕಾದ್ರೆ ಅವರ ಅನುಭವ ಎಷ್ಟು ಆಳವಾದ ಜ್ಞಾನ ಇರಬೇಕು. ಇಲ್ಲದಿದ್ದರೆ ಸಾಮಾನ್ಯ ಉಪನಿಷತ್ತು ನೋಡಿ ಕೊಲೆ ಯಾವ ಉಪಾಸನೆ ಮಾಡಿ ಯಾವ ಬಿಳಿ ಇರುವುದಾಗಿ ತೋರುತ್ತೆ, ಎಲ್ಲ ರಾಶಿ ಬಿದ್ದಿರುತ್ತೆ. ಅದರಲ್ಲೂ ಕೂಡ ಯಾವುದು ಮೊದಲು ಮಾಡಿ ಯಾವುದು ನಂತರ ಮಾಡಿ ಅಂತ ಪರಿಶೀಲನೆಯಾಗಲ್ಲ. ಇದು ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅನುಭವ ಇದ್ದವರಿಗೆ ಮಾತ್ರ, ಅದಕ್ಕೆ ತಲೆ ಮಾತ್ರ ಬೇಕು ಸುರುಗಳಿಗೆ ಮಾಡುತ್ತೆ. ಅದರಂತ ಬರತಕ್ಕಂಥದ್ದು ಷೋಡಶಿ. ಷೋಡಶಿಯಲ್ಲಿ ಸಾಧನೆಯ ರಹಸ್ಯವನ್ನು ತಿಳಿಸಿಕೊಟ್ಟಂತೆ ಬಂಧದ ಪ್ರಕರಣದಲ್ಲಿ ನಮ್ಮಲ್ಲಿ ಅಜ್ಞಾನ ಏಳು ರೀತಿಯಾಗಿ ಸೊರಡು, ಆ ಏಳು ರೀತಿಯಾದ ಅಜ್ಞಾನ ಲಿಂಗ ದೇಹದಿಂದ ಬಂದದ್ದು. ಅದರಿಂದ ಏಳು ಅಭಿಮಾನಗಳು ಬಂದು ಆ ಏಳು ಅಭಿಮಾನಗಳು ನಮ್ಮನ್ನು ಕಟ್ಟಿ ಹಾಕಿದ್ದಾರೆ. ಅದರಲ್ಲಿ ಸ್ವಾತಂತ್ರ್ಯದ ಅಭಿಮಾನ, ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಫಲಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಈ ಥರ ಅಭಿಮಾನಗಳಿವೆ. ಅಷ್ಟು ಮಾತ್ರ ಪರಿಚಯ ಆಯಿತಾ? ಇಲ್ಲ. ಆಯಾ ಅಜ್ಞಾನಗಳಲ್ಲಿ ಅಭಿಮಾನಗಳಲ್ಲಿ ಭಗವದ್ ರೂಪಗಳು ನಿಂತಿವೆ. ಆ ಭಗವದ್ ರೂಪಗಳ ಚಿಂತನೆಯಿಂದ ಆ ಅಜ್ಞಾನ ಅಭಿಮಾನ ಎಲ್ಲವೂ ನಿರೋಧಾನ ಆಗಿ ನಮಗೆ ಒಳ್ಳೆ ಜ್ಞಾನ ಭಗವಂತ ಕೊಡುತ್ತಾನೆ ಎಂಬುದು ಬಂಧಕ ಪ್ರಕರಣದಲ್ಲಿ ತಿಳಿಸಿಕೊಡುತ್ತಾ, ನಿವೃತ್ತಿ ಪ್ರಕರಣದಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳುವ ಉಪಾಯವನ್ನು ಚೆನ್ನಾಗಿ ತಿಳಿಸಿಕೊಡುತ್ತದೆ. ನಂತರ ಇಷ್ಟೆಲ್ಲ ಸಾಧನೆ ನಾವೇ ಮಾಡಿಬಿಡ್ತೀವ ಅಂತಂದ್ರೆ ಇಲ್ಲಯ್ಯ, ನಮ್ಮೊಳಗೆ ದೇವತೆಗಳು ನಿಂತಿದ್ದಾರೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತವರೇ ಪುಷ್ಕರ, ಅವರೊಳಗೆ ಸಮೇಶ್ವರ. ಹಾಗೆ ದೇವರ ಪರ್ಯಂತ ಒಬ್ಬರೊಬ್ಬರು ನಿಂತು ನಮ್ಮಿಂದ ಪ್ರತಿಯೊಂದು ಕಾರ್ಯ ಮಾಡಿಸ್ತಾ ಇದ್ದಾರೆ. ಅದೇ ತಿಳಿಸಿಕೊಟ್ಟದ್ದು ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ. ಬಿಂಬಕ್ರಿಯ ಏವ ಪ್ರಿಯ ಅಂತ ಆಚಾರ್ಯ ಗೀತಾಭಾಷ್ಯದ ಏನು ವಾಕ್ಯ ಇದೆ, ಬಿಂಬಕ್ರಿಯ ಆದರೇನೆ ಜೀವ ಕದಲುತ್ತಾನೆ, ಇಲ್ಲದಿದ್ದರೆ ಕದಲಿಕ್ಕಾಗಲ್ಲ ಅಂಬುದನ್ನ ಹೌದಾಗುತ್ತೇನೆ ಅಂತ ಪ್ರಶ್ನೆ ಬಂದರೆ, ಹೀಗೆ ಒಡಲೆ ಭಗವಂತ ತಾನು ಕೈ ಎತ್ತಿದ ಲಕ್ಷ್ಮೀದೇವಿ ಪ್ರಾಣದೇವರು ಹಾಗೆ ಎಲ್ಲರ ಕೈಗಳೆದ್ದರೆ ಕೊನೆಗೆ ಪುಷ್ಕರನ ಕೈಗೆದ್ದರೆ ಆತನ ಕೈ ಮೂಲಕ ನಮ್ಮ ಕೈ ಇಡಬೇಕು, ಇಲ್ಲದಿದ್ದರೆ ನಮ್ಮ ಕೈ ಇರುವುದೇ ಇಲ್ಲ. ಇನ್ನು ಪ್ರಯತ್ನ ಇರುವಂತೆ ಸ್ವಾಮಿ ಜೀವನಿಗೆ ಕರ್ತೃತ್ವ ಇದೆ, ಪ್ರಯತ್ನ ಇದೆ, ಅದು ದೇವರು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇಷ್ಟೇ ತಾತ್ಪರ್ಯ. ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಲಿಕ್ಕೆ ಯಾರೂ ಮುಂದಾಗಿಲ್ಲ. ಜೀವನಿಗೆ ಪ್ರಯತ್ನವೇ ಇಲ್ಲ ಅಂತ ಯಾರೂ ಹೇಳಲ್ಲ. ಇದೆ ಪ್ರಯತ್ನ, ತಾನಾಗಿ ಮಾಡಿದ ಭಗವಂತ ಮಾಡಿಸಿದರೆ ಮಾಡ್ತಾನೆ. ಇಷ್ಟೇ, ಇದು ನಾವಲ್ಲ ಆಚಾರ್ಯ ಭಾರತದ ಅಕ್ಕರಣೆಗಳಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಏನಂತ, ಒಂದು ಕಾರ್ಯ ಜೀವಿಯಿಂದ ಆಗಬೇಕಾದರೆ ಆ ಜೀವಿ ಸ್ವಭಾವ ಯೋಗ್ಯತ, ಅನಾದಿ ಕರ್ಮ, ಹೌದಾ, ಅನಾದಿ ಕರ್ಮ ಸ್ವಭಾವ ಯೋಗ್ಯತ ಪುರುಷ ಪ್ರಯತ್ನ ಈ ಮೂರು ಬೇಕು ಅಂತ ಹೇಳಿ ಕಡೆಯೇ ಹೇಳಿಬಿಡುತ್ತಾರೆ. ತದೇ ತತ್ರಯಂ, ಈ ಮೂರು ಕೂಡ ವಿಷ್ಣು ವಶಗಂ ಸರ್ವದೈವ, ಶ್ರೀಹರಿಯ ವಶವೇ ಆಗಿದೆ. ನಮ್ಮ ಪ್ರಯತ್ನವೂ ದೇವರ ವಶ, ವಶಕ್ಕಂತರ್ಥ ಮಾಡಿಸಿದರು ಇಲ್ಲದಿಲ್ಲ ಅಂತ ಆ ರೀತಿಯಾಗಿ ತಿಳಿಸಿಕೊಟ್ಟದ್ದೇ ಬಿಂಬ ಪ್ರತಿಬಿಂಬ ಕಾಲ ಪ್ರಕರಣ. ಇಂಥ ನಮ್ಮೊಳಗೆ ನಿಂತು ಸತತ ಎಷ್ಟು ಜನ್ಮಗಳಾಗಿದ್ದೋ, ಇನ್ನೆಷ್ಟು ಜನ್ಮಗಳಿದೆಯೋ, ಇನ್ನು ಮುಂದೆ ಮೋಕ್ಷದಲ್ಲಿ ಅನಂತ ಕಾಲದಲ್ಲೂ ನಾವು ಇರ್ತೇವಲ್ಲ, ನಮ್ಮ ಜೊತೆಗೇ ಇರುವ ಭಗವದ್ ರೂಪಬಿಂಬ. ಅವ ಹೇಗಿದ್ದಾನೆ, ಅವನ ಲಕ್ಷಣಗಳನ್ನೆಲ್ಲ ತಿಳಿಸಿಕೊಟ್ಟದ್ದು ಬಿಂಬ ಸಂಸ್ಥಾಪನಾ ಪ್ರಕರಣ. ಅಂಥ ಸ್ವಾಮಿ ನಮಗೆ ಶರೀರವನ್ನು ಸೃಷ್ಟಿ ಹೇಗೆ ಮಾಡಿಕೊಟ್ಟ, ಆತನ ಉಪಕಾರವೇನು? ಈ ಒಂದು ಶರೀರವನ್ನು ನೋಡಿದರೆ ಹೇಳ್ತಾರೆ, ಒಳ್ಳೆ ಬಂಗಾರದ ಪ್ರತಿಮಾ, ಅದರಲ್ಲೆಲ್ಲ ಕಣ ಕಣಕ್ಕೂ ವಜ್ರ ರತ್ನಗಳನ್ನು ಕೆತ್ತಿದರೆ ಹೇಗಿರುತ್ತೆ, ಹಾಗೆ ಇಡೀ ಶರೀರದ ತುಂಬ ಭಗವದ್ ರೂಪಗಳು ನಿಂತಿವೆ. ಅಂಥ ಭಗವದ್ ರೂಪಗಳಿಂದ ಕೂಡಿದ ಪ್ರತಿಮೆಯೇ ಈ ಶರೀರ ಅಂತ ಅದ್ಭುತ ಪರಿಚಯವನ್ನು ಮಾಡಿಕೊಟ್ಟು, ನಮಗೆ ಭಗವಂತ ಮಾಡಿದ ಉಪಕಾರದ ಪರಿಚಯವನ್ನು ಮಾಡಿಕೊಟ್ಟಂತೆ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ. ನಂತರ ಶರೀರ ಸೃಷ್ಟಿ ಮಾಡಿದ ಸ್ವಾಮಿ ಮೂರು ಅವಸ್ಥೆಗಳು ಇರೋದೇ ಮೂರು ಅವಸ್ಥೆಗಳ ಯೋಗ ಜಾಗೃತ ಸ್ವಪ್ನ ಸುಶಕ್ತಿ. ಈ ಮೂರು ಅವಸ್ಥೆಗಳನ್ನ ಹೇಗೆ ನೋಡಿ ಅವಸ್ಥ ಕೊಡೋದು ನಿರ್ಮಾಣ ಮಾಡೋದು, ಅವಸ್ಥೆಗಳನ್ನು ನಿರ್ಮಾಣ ಮಾಡಿದ ಕ್ರಮ ಅವಸ್ಥೆಗಳನ್ನು ಕೊಡ್ತಾ ಕ್ರಮ ಅದು ಹೇಳಿದ್ದು ಅವಸ್ಥಾ ತ್ರಯ ಪ್ರಕರಣದಲ್ಲಿ. ನಂತರ ಇಷ್ಟು ಶರೀರದಲ್ಲಿ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ನಡೆಯುವುದು ಯಾರ ಮೂಲಕ, ಪ್ರಾಣದೇವರ ಮೂಲಕ. ಪ್ರಾಣ ಅಪಾನ ವ್ಯಾನ ಉದಾಹರಣ ಸಮಾನಕಾರದ ವಾಯುದೇವರ ವ್ಯಾಪಾರ ನಮ್ಮ ಶರೀರದಲ್ಲಿ ಹೇಗಾಗ್ತಾ ಇದೆ ಅಂತ ಚಿಂತನೆ ಮಾಡಿದರೆ ಪ್ರಾಣನ ಚಿಂತನೆಯಿಂದ ಅಪಾನನ ಚಿಂತನೆಯಿಂದ ವ್ಯಾನ ಚಿಂತನೆಯಿಂದ ಉದಾಹರಣ ಸಮಾನದ ಚಿಂತನೆಯಿಂದ ಎಂತೆಂಥ ಫಲಗಳು ಬರುತ್ತೆ ಎಂಬುದನ್ನು ಹೇಳಿಕೊಟ್ಟದ್ದೇ ಪ್ರಾಣ ವ್ಯಾಪಾರ ಪ್ರಕರಣ. ತದನಂತರ ಬಂದದ್ದೇ ಭೋಜನ ಪ್ರಕರಣ. ಹೌದಾ, ಭೋಜನ ಪ್ರಕರಣ ಚತುರ್ದಶಿಯಲ್ಲಿ ಹೇಳಿದ ಚೂರು ಇಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಿಲ್ಲ, ಪೂರ್ಣಗೊಳಿಸಿದ್ದರಿಂದ ನಂತರ ಬರ್ತಕ್ಕಂತಹ ಪ್ರಕರಣ. ನಮ್ಮ ಸಕಲೇಂದ್ರಿಯಗಳಿಂದ ವ್ಯಾಪಾರ ಭಗವಂತ ಹೇಗೆ ನಡೆಸ್ತಾ ಇದ್ದಾನೆ ಅದನ್ನ ಚಿಂತನೆ ಮಾಡಿ ಆಯಾ ಇಂದ್ರಿಯಗಳಿಂದ ವ್ಯಾಪಾರ ನಡೆಯುವಾಗ ಭಗವದ್ ರೂಪಗಳು ಹೇಗೆ ಪ್ರಕಟ ಆಗುವುದು ತಿಳಿಸಿಕೊಟ್ಟು ಆ ಭಗವದ್ ರೂಪಗಳನ್ನು ಬಿಂಬನಿಗೆ ಅರಿಯಕ್ಕೆ ಚಿಂತನೆ ಮಾಡುವುದೇ ಮಹಾಸಾಧನೆ. ಇದನ್ನ ಪ್ರೇಮಕರಾಗಿ ಮಾಡಿದ್ದನ್ನು ಭಾಗವತದಲ್ಲಿ ಹೇಳ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಅಂದ್ರೆ ಎಲ್ಲ ಇಂದ್ರಿಯಗಳಿಂದಾಗುವ ವ್ಯಾಪಾರ, ಆ ವ್ಯಾಪಾರದಲ್ಲಿ ಪ್ರಕಟ ಆಗುವ ಭಗವದ್ ರೂಪಗಳು, ಆ ರೂಪಗಳನ್ನ ಬಿಂಬನೆಯ ಐಕ್ಯ ಚಿಂತನ, ಇದು ದೊಡ್ಡ ಸಾಧನೆ. ಅದನ್ನು ಹೇಳಿಕೊಟ್ಟದ್ದೇ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ. ಇನ್ನ ಇಷ್ಟು ಇಂದ್ರಿಯಗಳ ವ್ಯಾಪಾರ ಪ್ರಕರಣ ತಿಳಿಸಿಕೊಟ್ಟ ಮೇಲೆ ನಮ್ಮಲ್ಲಿ ನಿಂತು ತತ್ವಗಳ ಮೂಲಕ ಆಗುವ ಕಾರ್ಯ, ತತ್ವಾಭಿಮಾನಿಗಳ ಮೂಲಕ ಆಗುವ ಕಾರ್ಯವನ್ನು ತಿಳಿಸಿಕೊಟ್ಟು ರಹಸ್ಯ ಹೇಳಿಕೊಟ್ರ. ಏನ್ ಹೇಳಿದ್ರು ಮತ್ತಲ್ಲ, ತತ್ವಕಾರ್ಯ ಪ್ರಕರಣದ ಚಿಂತನೆಯ ರಹಸ್ಯ ಮೂರು ಗುಣಗಳು ಇಷ್ಟು ತತ್ವಗಳಿಂದ ಕಾರ್ಯವಾಗುವಾಗ ಎರಡೂ ರೀತಿಯಾದ ಕಾರ್ಯಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೀತಾ ಇದ್ರೆ ಯಾವ ಯಾವ ತತ್ವಗಳಿಂದ ಗುಣಗಳಿಂದ ಎಂತೆಂಥ ಕಾರ್ಯಗಳಾಗುತ್ತೆ ಎಂಬುದು ತಿಳಿಸಿಕೊಟ್ಟು ಆ ಕಾರ್ಯಗಳಲ್ಲಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ನಡೆಯುವಾಗ ಏನು ನಡೆಯುತ್ತಾ ಇದೆ ನೋಡಿಕೊಂಡು ತಮೋವರ್ಣದ ವ್ಯಾಪಾರವ ಸತ್ವವರ್ಣದ ವ್ಯಾಪಾರವ ರಜೋವರ್ಣದ ವ್ಯಾಪಾರವ ಪತ್ತೆ ಹಚ್ಚಿ ಯಾವುದು ಬೇಕೋ ತಗೊಂಡು ಯಾವುದು ಬೇಡವೋ ಬಿಡಲಿಕ್ಕೆ, ನಾವು ಬಿಡಲಿಕ್ಕಾಗಲ್ಲ ಕಟ್ಕೊಳ್ಳಿಕ್ಕಾಗಲ್ಲ ಸ್ವಾಮಿಯನ್ನ ಪ್ರಾರ್ಥನೆ ಮಾಡುತ್ತಾ ಆಯಾ ಗುಣದಲ್ಲಿರುವ ಭಗವಂತನ ಪ್ರಾರ್ಥನೆ ಮಾಡಿ ಆ ತಮೋ ಗುಣದ ರಜೋ ಗುಣದ ವ್ಯಾಪಾರದಿಂದ ಬಿಡಿಸಿ ಸತ್ವಗುಣದ ವ್ಯಾಪಾರ ಜಾಸ್ತಿ ಮಾಡಲಿಲ್ಲ ಅಂತ ಪ್ರಾರ್ಥನೆ ಮಾಡುವ ಕ್ರಮ ಹೇಳಿಕೊಟ್ಟದ್ದೇ ತತ್ವಕಾರ್ಯ ಪ್ರಕರಣ. ಇನ್ನು ಈ ಶರೀರವನ್ನ ವಿಶೇಷವಾಗಿ ರಥವೆಂದು ಚಿಂತನೆ ಮಾಡಿ ಹೌದು ವೀರ್ಯಿಂದ ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮ ಹೇಳಿಕೊಟ್ಟದ್ದೇ ರಥಾದಿ ಪ್ರಕರಣ. ಅಲ್ಲಿಂದ ಬಂದರೆ ಮೂರು ಜಾಗೃತ ಪ್ರಕರಣ, ಸ್ವಪ್ನ ಪ್ರಕರಣ, ಸುಶುಕ್ತಿ ಪ್ರಕರಣ. ಚೆನ್ನಾಗಿ ಹೇಳಿಕೊಡು ಈ ಮೂರು ಕಾಲದಲ್ಲಿ ಭಗವಂತ ಮಾಡಿಸುವ ಅದ್ಭುತ ವ್ಯಾಪಾರಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟದ್ದು. ಅವನ ಅಧೀನವಾಗಿ ನಾವು ಹೇಳುತ್ತೇವೆ. ಅವನ ಮಗಾಗಿ ಎಷ್ಟು ಒದ್ದಾಡ್ತಾ ಇದ್ದಾನೆ, ಒದ್ದಾಡ ಅಂದ್ರೆ ಕಷ್ಟಪಟ್ಟು ಹೋಗಲ್ಲ, ನಮಗಾಗಿ ತನ್ನ ಮನಸ್ಸನ್ನು ಇಟ್ಟು ಎಲ್ಲ ರೀತಿಯಲ್ಲಿ ನಮ್ಮ ಸಂತೋಷಕ್ಕಾಗಿ ಪ್ರಯತ್ನ ಪಡುವ ಸ್ವಾಮಿಯ ಆ ವಿಶೇಷ ಕರುಣೆಯನ್ನು ಪರಿಚಯ ಮಾಡಿಕೊಟ್ಟದ್ದೇ ಮೂರು ಪ್ರಕರಣ. ಇನ್ನ ನಂತರ ಬಂದದ್ದೆ ಗಮನ ಆಗಮನ ಪ್ರಕರಣ. ಗಮನ ನೋಡಬೇಕು, ಆಗಮನ ನೋಡಬೇಕು. ಆಗಮನವೇ ಗಮನ ಅಂದ್ರೆ ನಮ್ಮನ್ನ ಈ ಶರೀರದಿಂದ ಕರ್ಕೊಂಡು ಹೋಗುವುದೇ ಗಮನ, ಅಲ್ಲಿಂದ ಕರ್ಕೊಂಡು ಬರುವುದೇ ಆಗಮನ. ಆಗಮನ ಪ್ರಕರಣ ಮೊದಲೇ ತಿಳಿಸಿಕೊಟ್ಟು ಪ್ರದರ್ಶಿಯಲ್ಲಿ ಜೀವ ಹೋಮ ಪ್ರಕರಣ. ಆದ್ದರಿಂದ ಗಮನಾಗಮನ ಪ್ರಕರಣವನ್ನು ಮುಗಿಸಿ ಮೋಕ್ಷ ಪ್ರಕರಣಕ್ಕೆ ಬರ್ತಾರೆ. ಇನ್ನೇನು ಮೋಕ್ಷ ಬರೋದು ಹೋದ್ರೆ ಹೇಳುತ್ತಾರೆ ಭಗವಂತ ಜೀವನನ್ನ ಸಾಧನೆ ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ? ತುಂಬಾ ರಹಸ್ಯವಾಗಿ ಕೊಟ್ಟ ಇದ್ದಾರೆ. ಈ ಜೀವಿಗೆ ಸಾಧನಾ ಮಾರ್ಗದಲ್ಲಿ ಎರಡು ರೀತಿಯಾದ ಗುರುಗಳ ಪರಿಚಯ ಮಾಡಿಕೊಡ್ತಾನೆ. ಒಬ್ಬರು ನಿಯತ ಗುರುಗಳು ಸಿಗುವವರೆಗೂ ಕರ್ಕೊಂಡು ಹೋಗುವವರು, ನಿಯತ ಗುರುಗಳು. ಇವರೇನು ಮಾಡುತ್ತಾರೆ? ಸಾಮಾನ್ಯ ಸಾಧನೆಗೆ ಏನು ಬೇಕು, ನಿಯತ ಗುರುಗಳು ಸಿಗುವ ಪರ್ಯಂತ ಆ ರಹಸ್ಯಗಳನ್ನು ಉಪದೇಶ ಕೊಡ್ತಾರೆ. ಹಾಗೆ ನಿಯತ ಗುರುಗಳು ಏನು ಮಾಡುತ್ತಾರೆ ಅಂದರೆ ಸ್ವರೂಪದಲ್ಲಿರುವ ಸಾಧನೆಗಳನ್ನ ಹೇಳ್ತಾ ಇದ್ದಾರೆ. ಏನದು ಉಪದೇಶ ಅಂತ ಹೇಳ್ತಾರೆ. ತದರ್ಥಂ ಹೇಳ್ತಾರೆ, ತತ್ತತ್ ಯೋಗ್ಯತಾ ಅನತಿರೇಕೇಣ ಮುಖ್ಯ ಮೋಕ್ಷ ಸಾಧನಿ ಉಪದೇಶ. ಈ ನಿಯತ ಗುರುಗಳಲ್ಲಿ ಇಟ್ಟುಕೊಂಡು ಮುಖ್ಯವಾದ ಅಂದರೆ ಆ ಜೀವಿ ಮಾಡಬೇಕಾದ ಸಾಧನೆಯನ್ನು ಉಪದೇಶ ಮಾಡುತ್ತಾ ತದರ್ಥಂ ಅದಕ್ಕಾಗಿ ಶರಣ ಮನನ ನಿಧಿಧ್ಯಾಸನ ಭಕ್ತರಾದ ರೂಪಾಣಿ ಶರಣ ಮನನ ನಿಧಿಧ್ಯಾನ ಮೊದಲೇ ಮಾಡಿರ್ತಾನೆ. ಆದರೆ ಇನ್ನ ವಿಶೇಷವಾದದ್ದು ಎಂಥ ಅದು ಅಂದರೆ ಒಳ್ಳೆ ಶಬ್ದ ಜೀವಸ್ಯ ಸ್ವರೂಪಭೂತ ಶ್ರವಣಾದಿ ಸಾಧನ ವ್ಯಂಜಕಾದಿ ಸಾಧನಾದಿ ಸಂಪಾದನೆ. ನಮ್ಮ ಸ್ವರೂಪ ದೇಹದಲ್ಲೇ ಸ್ವಲ್ಪ ಎಕ್ಕೋ ಬರ್ತಾರಲ್ಲ, ಚೂರು ನಮ್ಮ ಸಾಧನೆಗಳು ಎರಡು ಹೊರಗಿನ ಸಾಧನೆಗಳು ಒಳಗಿನ ಸಾಧನೆಗಳು ಅಂತ ಏರುತ್ತೆ. ಹೊರಗಿನ ಸಾಧನೆಗಳನ್ನ ಕೊಡ್ತಾ ಇರುತ್ತೆ, ಅದರಿಂದ ಏನಾಗುತ್ತೆ ಸ್ವರೂಪದಲ್ಲಿರುವ ಶರಣ ಮನನಾದಿಗಳನ್ನ ಅಂದ್ರೆ ಸ್ವರೂಪದಲ್ಲಿರುವ ಗುಣಗಳನ್ನು ಪ್ರಕಟ ಮಾಡುವಂತಹ ಅದ್ಭುತ ಸಾಧನೆಗಳನ್ನ ನಿಯತ ಗುರುಗಳು ಉಪದೇಶ ಮಾಡುತ್ತಾರಂತೆ. ಸ್ವರೂಪದಲ್ಲಿರುವ ಭಕ್ತಿ ಇವೆಲ್ಲ ಪ್ರಕಟ ಆಗುವಂತಹ ಬೇರೆ ಒಳಗಿರುವ ಸಾಧನೆಗಳು ಹೇಳಬೇಕು. ಅಂಥ ಸಾಧನೆಗಳನ್ನು ಎಬ್ಬಿಸಿದರೆ ಇದು ಶಾಂತ ಆಗ್ತಾ ಬರುತ್ತೆ. ಹೊರಗಿನ ಸಾಧನೆಗಳು ಒಳಗಿನ ಸಾಧನೆಗಳು ವಿಶೇಷವಾಗಿ ತಿಳಿಸಿಕೊಡುತ್ತಾರೆ. ಅಲ್ಲಿ ಹೇಳುತ್ತಾರೆ, ತಾನಿಕ ಸಾಧನಾನಿ ತತ್ತನ್ನಾನಾನಿ ತತ್ರ ತತ್ರ ಸ್ಥಿತಾನಿ ತತ್ತತ್ ಫಲಪ್ರದಾನಿ ಸ್ವರೂಪಾಣ್ಯವ. ಜೀವನಿಗೆ ಏನು ಸಾಧನೆಗಳು ಅಂತ ಬರ್ತಾ ಇವೆ, ಆ ಸಾಧನೆಗಳ ಹೆಸರಿಂದ ಇರತಕ್ಕಂಥದ್ದೇ, ಆ ಸಾಧನೆಗಳಲ್ಲಿ ಇರುವುದೇ ಭಗವದ್ ರೂಪಗಳು. ಆಯಾ ಹೆಸರಿಂದ ಇದ್ದುಕೊಂಡು ಜೀವನಿಗೆ ಅಪರೂಪವಾಗಿರತಕ್ಕಂಥ ಸಾಧನೆಯನ್ನು ಕೊಡುವುದೇ ಭಗವಂತನ ರೂಪಗಳು ಅಂತ ಪರಿಚಯ ಮಾಡಿಕೊಡ್ತಾ ಇನ್ನ ಭಗವಂತನಿಗೆ ಅನುಗ್ರಹ ಆಗುತ್ತೆ. ಜೀವ ಮಾಡಿದ ಸಾಧನೆಗೆ ಅಪರೋಕ್ಷವನ್ನು ಕೊಡುತ್ತೆ. ಅಪರೋಕ್ಷ ಹೇಗೆ ಅಂದರೆ ಮೊದಲೇ ದೇವರು ಕಾರಣವಿಲ್ಲಂತೆ. ಮೊದಲು ಕರ್ಮಾಭಿಮಾನಿ ಪುಷ್ಕರಣ ಅಪರೋಕ್ಷ, ಹಾಗೆ ನಂತರ ಶನೇಶ್ವರ, ಹಾಗೆ 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 ಕೊನೆಗೆ ಭಗವಂತನ ಅಪರೋಕ್ಷ ಅಂತ ಹೇಳ್ತಾರೆ. ಹೇಳ್ತಾರೆ ಸರ್ವ ದೇವೋತ್ತಮ ಪ್ರಾಣನಾತನದ ಪರ್ಯಂತ, ಪ್ರಾಣ ಆಯತನ ಪರ್ಯಂತವಾಗಿ ಅಪರೋಕ್ಷ ಆಗಿ ಆ ಸರ್ವಾನುಜ್ಞೆಯ ಎಲ್ಲರೂ ಅನುಜ್ಞೆ ಕೊಟ್ಟರೆ ವಿಶೇಷತಃ ಪ್ರಾಣಾನುಗ್ರಹೇಣ, ವಿಶೇಷವಾಗಿ ಪ್ರಾಣದೇವರ ಅನುಗ್ರಹದಿಂದ ತಸ್ಯ ಪರಮಾತ್ಮ ಅಪರೋಕ್ಷೋ ಜಾಯತೆ, ಅಪರೋಕ್ಷನಾಗುತ್ತಾನೆ. ಇಲ್ಲಿ ಬಹಳ ಒಳ್ಳೆ ಮಾತನ್ನು ಹೇಳುತ್ತಾರೆ. ಏನದು ಆಚಾರ್ಯರು ಸೂತ್ರ ಪ್ರಸ್ಥಾನದಲ್ಲಿ ಒಂದು ಕಡೆ ಪ್ರಸ್ತಾವ ಮಾಡುತ್ತಾರೆ. ಏನದು ಅಂದರೆ ಕೆಲವರಿಗೆ ಹೊರಗೆ ದರ್ಶನ ಆಗುತ್ತೆ ಅದರಿಂದ ಮೋಕ್ಷ, ಕೆಲವರಿಗೆ ಒಳಗೆ ದರ್ಶನ ಆಗುತ್ತೆ ಅದರಿಂದ ಮೋಕ್ಷ ಅಂತ ಹೇಳುತ್ತಾರೆ. ಆಗ ಸಂಶಯ ಬರಲಿಕ್ಕೆ ಸಾಧ್ಯ. ಏನದು ಅಂದರೆ ಒಳಗೆ ದರ್ಶನ ಅಂದರೆ ಬಿಂಬನ ದರ್ಶನ, ಅದರಿಂದ ಮೋಕ್ಷ ಸರಿ. ಹೊರಗೂ ಭಗವದ್ ರೂಪದ ದರ್ಶನದಿಂದ ಮೋಕ್ಷ ಇದೆ ಅಂತ ಹೇಳುತ್ತಾರಲ್ಲ, ಹಾಗಾದರೆ ಬಿಂಬನ ಚಿಂತನವೇ ಬಿಂಬನ ಅಪರೋಕ್ಷವೇ ಮೋಕ್ಷಕ್ಕೆ ಕಾರಣ ಅಂಬುದು ಬಿದ್ದೋಯಿತು. ಬಿಂಬನ ದರ್ಶನವೇ ಮೋಕ್ಷಕ್ಕೆ ಕಾರಣ ಅಂತ ಬೇಕಾಗಿಲ್ಲ. ಹೊರಗಿನ ದರ್ಶನ ಅಂದರೆ ಹೊರಗಿನ ರೂಪಗಳು, ಬಿಂಬ ಅಲ್ಲದ ಹೊರಗಿನ ರೂಪಗಳ ದರ್ಶನದಿಂದಲೂ ಮೋಕ್ಷ ಆಗುತ್ತೆ ಅಂತ ಆಚಾರ್ಯರೇ ಹೇಳಿಬಿಟ್ಟಿದ್ದಾರೆ ಅಂತ ಸಂಶಯ ಬಂದಿತ್ತು. ಅದು ತಪ್ಪು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ.
ಅಂದರೆ ಅರ್ಥವೇನು ಅಂದರೆ ಅತ್ರ ಸ್ವಯೋಗ್ಯ ಬಿಂಬದರ್ಶನಮೇವ ಸರ್ವೇಶ ಮೋಕ್ಷ ಸಾಧನ ಮುಖ್ಯ. ನಮಗೆ ಅಂದರೆ ಎಲ್ಲರಿಗೂ ಅವರವರಿಗೆ ತಕ್ಕಂಥ ಬಿಂಬನ ದರ್ಶನವೇ ಮೋಕ್ಷಕ್ಕೆ ಸಾಧನ. ಆ ಬಿಂಬನ ದರ್ಶನ ಮೂರು ರೀತಿ ಆಗುತ್ತೆ ಅಂತ ತಿಳಿಸಿಕೊಡ್ತಾರೆ. ಹೇಗೆ ಅಂದರೆ ಅಂತಃ ಬಾಹ್ಯ ಉಭಯ ಅಂತ. ಕೆಲವರಿಗೆ ಅವರ ಬಿಂಬವೇ ನೋಡಿ ಒಟ್ಟಾರೆ ಅವರ ಬಿಂಬದ ಉಪಾಸನೆ ಅವರವರ ಬಿಂಬದರ್ಶನದಿಂದಲೇನೆ ಮೋಕ್ಷ ಎನ್ನೊಂದಿಲ್ಲ. ಆದರೆ ಆ ಬಿಂಬನ ದರ್ಶನ ಕೆಲವರಿಗೆ ಹೃದಯದಲ್ಲಿ ಮಾತ್ರ ಆಗುತ್ತೆ, ಕೆಲವರಿಗೆ ಆ ಬಿಂಬನೆ ಹೊರಗೆ ಅಗ್ನಿ ವಾಯು ಮೊದಲಾದ ಕಡೆ ದರ್ಶನ ಆಗುತ್ತೆ. ಅದೇ ಬಿಂಬನನ್ನ ಕೆಲವರು ಒಳಗೂ ಹೊರಗೂ ಕಾಣುತ್ತಾರೆ. ಮೂರು ರೀತಿ ಇದೆ. ಇದಕ್ಕೆ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರ ಮಾತು ಶುದ್ಧ ಪ್ರಮಾಣ ಬರುತ್ತೆ, ಅದ್ಭುತವಾಗಿ ಹೇಳುತ್ತಾರೆ. ಈ ರೀತಿಯಲ್ಲಿ ಸ್ವಯೋಗ್ಯ ಬಿಂಬ ದರ್ಶನಮೇವ ಸರ್ವೇಶಾಂ ಮೋಕ್ಷ ಸಾಧನಂ ಮುಖ್ಯಂ. ಇನ್ನ ಅಲ್ಲ ರಾಮಕೃಷ್ಣ ರೂಪಗಳ ದರ್ಶನ ಹೊರಗಿನ ರೂಪಗಳ ದರ್ಶನವೇ ಮೋಕ್ಷ ಸಾಧನ ಅಂತ ನಾವು ತಿಳ್ಕೊಳ್ತೀವಿ, ತಪ್ಪೇನು? ಅವಾಗೇನಾಗುತ್ತೆ, ಹೊರಗಿನ ರೂಪದಿಂದಲೂ ಮೋಕ್ಷ ಬರಲಿ, ರಾಮಕೃಷ್ಣಾದ ರೂಪಗಳಿಂದ ಈ ಒಳಗಿರುವ ಬಿಂಬನಿಂದಲೂ ಬರಲಿ, ಬಿಂಬನಿಂದಲೇ ಬರುತ್ತೆ ಅಂತ ನೀನು ಬೇಡ ಅಂತ ಹೇಳಲಿಕ್ಕೆ ಹೋದರೆ ಅದಕ್ಕೆ ಹೇಳುತ್ತಾರೆ, ಕದಾಚಿತ್ ಜಾಯಮಾನನಪಿ ರಾಮಕೃಷ್ಣಾದಿ ಅವತಾರ ದರ್ಶನ ಬಿಂಬ ದರ್ಶನ ಸಾಧನತೆಯ ಪರಂಪರೆಯ ಏವ ಇತಿ ಜ್ಞೇಯಂ. ಹೊರಗೆ ರಾಮಕೃಷ್ಣಾದಿ ರೂಪಗಳ ದರ್ಶನ ಏನಾಗುತ್ತೆ ಅದು ಬಿಂಬ ದರ್ಶನಕ್ಕೆ ಸಾಧಕವಾಗಿಯೇ ಆಗತ್ತಷ್ಟೇ ಹೊರತು ಅದೇ ಸಾಕ್ಷಾತ್ ಮೋಕ್ಷಕ್ಕೆ ಸಾಧಕವಲ್ಲ. ಹಾಗಾದರೆ ನಮ್ಮ ಒಳಗಿರತಕ್ಕಂಥ ಎಲ್ಲರೂ ಬ್ರಹ್ಮದೇವರ ಮೊದಲುಕೊಂಡು ಎಲ್ಲರೂ ಕೂಡ ಅವರವರ ಹೃದಯದಲ್ಲಿರುವ ಬಿಂಬ ಮೂರ್ತಿಯನ್ನು ದರ್ಶನ ಮಾಡುತ್ತಾರೆ. ಅದರಲ್ಲಿ ಕ್ರಮ ಕೆಲವರಿಗೆ ಹೃದಯದಲ್ಲೇ ಬಿಂಬ ದರ್ಶನ, ಆ ಬಿಂಬನನ್ನೇ ಹೊರಗೆ ದರ್ಶನ ಮಾಡುವವರು ಕೆಲವರು, ಒಳಗೂ ಹೊರಗೂ ದರ್ಶನ ಮಾಡುವವರು ಕೆಲವರು ಅಂತ ಒಟ್ಟಾರೆ ಎಲ್ಲರಿಗೂ ಬಿಂಬ ದರ್ಶನದಿಂದಲೇನೆ ಮೋಕ್ಷ. ಇದು ಆಚಾರ ಪಕ್ಕ ಹೇಳ್ತಾರೆ, ಸ್ವಯೋಗ್ಯ ಬಿಂಬ ದರ್ಶನೇನೈವ ಮುಕ್ತಿ. ಅದರಿಂದ ಬಿಂಬನ ದರ್ಶನದಿಂದಲೇನೆ ಮೋಕ್ಷ ಅನ್ನೋದು ಇಲ್ಲ, ಹೊರಗಿನ ರೂಪಗಳ ದರ್ಶನದಿಂದಲೂ ಮೋಕ್ಷ ಉಂಟು ಅನ್ನೋ ವಾದವನ್ನ ಅರಣ್ಯಕಾಚಾರ್ಯರು ಚೆನ್ನಾಗಿ ತೊಡೆದು ಬಿಡ್ತಾ ಇದ್ದಾರೆ. ಹಾಗಲ್ಲ, ಒಳಗಿರುವ ಬಿಂಬಮೂರ್ತಿಯ ದರ್ಶನದಿಂದಲೇನೆ, ಬಿಂಬನ ದರ್ಶನದಿಂದಲೇನೆ ಮೋಕ್ಷ. ಹೇಗೆ? ಅವ ಒಳಗೆ ದರ್ಶನ ಕೊಡಬಹುದು, ಅವನೇ ಹೊರಗೆ ದರ್ಶನ ಕೊಡಬಹುದು, ಅಥವಾ ಒಳಗು ಹೊರಗು ದರ್ಶನ ಕೊಡಬಹುದು. ಅವನ ದರ್ಶನದಿಂದಲೇನೆ ಮೋಕ್ಷ ಅನ್ಬೋದು ಕಟ್ಟಿಟ್ಟ ಬುದ್ಧಿ, ಅದು ಅವನೇ ಮಾಡಿದ ನಿಯಮ. ಸರಿ, ಇಂಥ ಜೀವನಿಗೆ ದೇವರ ದರ್ಶನ ಹೇಗಾಗುತ್ತೆ ಅಂದರೆ ದರ್ಪಣದಲ್ಲಿ ನಮ್ಮ ಮುಖ ಹೇಗೆ ದರ್ಶನ ಆಗುತ್ತೋ ಹಾಗೆ ದೇವರ ದರ್ಶನ ಆಗುತ್ತೆ ಜೀವನಿಗೆ. ಇಲ್ಲಿ ದರ್ಪಣೆಯಾಗುವುದರಿಯ ಅಂದ್ರೆ ಜೀವನೇ, ಜೀವನೊಳಗೆ ದೇವರ ದರ್ಶನ. ಅಲ್ಲ, ಈಗ ಜೀವ ನಮ್ಮೊಳಗೆ ದೇವರು ಕಾಣಿಸ್ಬೇಕಂದ್ರೆ ಕಾಣಿಸ್ಬೇಕು ಅಂದ್ರೆ ಆ ಒಳನೇತ್ರದಿಂದಲೇನೆ ಭಗವಂತನ ದರ್ಶನ ಪೂರ್ಣ ಜೀವನಿಗೆ ತನ್ನೊಳಗೇನೆ ತಾನು ನೋಡುತ್ತಾ ಇರ್ತಾನೆ. ಇಲ್ಲಿ ಕನ್ನಡಿಯು ನೋಡುವವನು ಜೀವನೇ, ಪ್ರತಿಬಿಂಬನು ಕನ್ನಡಿಯು ಜೀವನೇ, ಜೀವ ತನ್ನೊಳಗೇನೆ ದೇವರ ಮೂರ್ತಿಯನ್ನು ತಾನು ತೋರುತ್ತಾ ಬರುತ್ತಾನೆ. ಇಂಥ ಜೀವನನ್ನ ವಿಶೇಷವಾಗಿ ಹೇಳ್ತಾರೆ ಜೀವಸ್ತು. ಆ ಸುಂದರವಾದ ಭಗವದ್ ರೂಪವನ್ನ ತನ್ನ ಹೃದಯದಲ್ಲಿ ನೋಡ್ತಾ ಇರ್ತಾನಾಗ ಬಿಂಬಾಪರೋಕ್ಷಾನಂತರಂ ಜೀವನ್ಮುಕ್ತವಸ್ಥಾಯಾಂ ಕದಾಚಿತ್ ಕ್ವಚಿದೇವ ಪಶ್ಯತಿ. ಈ ಭಗವದ್ ರೂಪವನ್ನ ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ರುಜುಗಣಸ್ಥರು ಬಿಟ್ಟರೆ ಮಿಕ್ಕವರಲ್ಲಿ ತಾರತಮ್ಯ ಪ್ರಕಾರ ಏನು ಅಪರೋಕ್ಷ ಜ್ಞಾನಿಗಳಿರ್ತಾರೆ ಅವರಿಗೆ ಇಲ್ಲಿದ್ದ ಕಾಲಕ್ಕೆ ಅಪರೋಕ್ಷ ಆದ ಮೇಲೆ ಯಾವಾಗೋ ಒಮ್ಮೆ 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 ದೇವರ ದರ್ಶನ ಆಗ್ತಾ ಇರುತ್ತೆ, ಸದಾ ಕಾಲ ಇಲ್ಲ. ಅದಕ್ಕೆ ನೋಡಿ, ಮೋಕ್ಷ ಇವರು ಬಯಸಲ್ಲ, ಯಾವುದಕ್ಕೆ ಬಯಸಲ್ಲ, ಅಲ್ಲಿ ಬರುವ ಸುಖಕ್ಕಾಗಿ ಇವರು ಮೋಕ್ಷ ಬಯಸಲ್ಲಂತೆ. ಆದರೆ ಮೋಕ್ಷ ಬಯಸುತ್ತಾರೆ. ಯಾಕೆ ಅಂದರೆ ಅಲ್ಲಿ ದೇವರನ್ನ ಸದಾ ನೋಡಬಹುದಲ್ಲ, ಆ ಒಂದು ಕಾರಣಕ್ಕೆ ಮೋಕ್ಷ ಬಯಸ್ತಾರಂತೆ. ಅದು ಹೇಳುತ್ತಾರೆ ಮುಕ್ತವು, ಮುಕ್ತಿಯಲ್ಲಿ ಜೀವ ದೇವರನ್ನ ಹೇಗೆ ನೋಡುತ್ತಾನೆ ಅಂದ್ರೆ ನಿರಂತರ ಪಶ್ಯತಿ. ಹೇಗೆ ನೋಡುತ್ತಾನೆ ಮುಕ್ತಿಯಲ್ಲಿ ಅಂದ್ರೆ ಸ್ವರೂಪ ಇಂದ್ರಿಯ ಗೋಚರತೆಯ ವಿದ್ಯಮಾನ ಸರ್ವದೈವ ಪಶ್ಯತಿ, ತನ್ನ ಇಂದ್ರಿಯಗಳಲ್ಲಿ ಭಗವಂತ ಇರುವುದನ್ನ ಸದಾ ನೋಡತಾ ಇರ್ತಾನೆ ಜೀವ ಮೋಕ್ಷದಲ್ಲಿ. ಇಲ್ಲಿ ಕದಾಚಿತ ಕ್ವಚಿತ ಕೆಲವೊಮ್ಮೆ ಸ್ವಲ್ಪ ಕಾಲ ಮಾತ್ರ ನೋಡುತ್ತಾನೆ. ಈ ರೀತಿಯಲ್ಲಿ ಜೀವನಿಗೆ ನಾಲ್ಕು ರೀತಿಯಾದ ಮೋಕ್ಷವನ್ನು ಕೊಡುತ್ತಾನೆ: ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ ಈ ರೀತಿಯಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡುತ್ತಾನೆ. ಇಲ್ಲಿ ಕರ್ಮಕ್ಷಯ ಮಾಡುತ್ತಾನೆ, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಹಿಂದಿನ ಕರ್ಮವನ್ನು ನಾಶ ಮಾಡಿ ಮುಂದೆ ಅಂಟದಂತೆ ಮಾಡಿ ಪ್ರಾರಬ್ಧವನ್ನ ಉಣಿಸಿ ಕರ್ಮವನ್ನ ಸರಿಸಿ ಈ ಜೀವನನ್ನ ಕೊನೆ ಚರಮ ದೇಹದಲ್ಲಿ, ಕೊನೆ ದಿವಸ ಚರಮ ದೇಹದಲ್ಲಿ ಭಗವಂತ ಬ್ರಹ್ಮನಾಡಿಯ ಮೂಲಕ ಜೀವನ ಹೆಗಲೇರಿ ಬ್ರಹ್ಮ ವಾಯು ಮೊದಲಾದಂತಹ ಮಹಾನುಭಾವರು ತತ್ವಾಭಿಮಾನಿಗಳೆಲ್ಲ ಭಗವಂತನ ಸೇವಾ ಮಾಡುತ್ತಾ ಇದ್ದರೆ ಜೀವನನ್ನ ಕರಕೊಂಡು ಹೇಳಿದರಲ್ಲ ಜೀವ ಪ್ರಯಾಣ ಮಾರ್ಗ ಪ್ರಕರಣ ಅಚ್ಚಿರಾಗಿ ಲೋಕದಿಂದ ಅವನನ್ನ ಕರಕೊಂಡು ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಾನೆ ಭಗವಂತ ವಾಯುದೇವರ ಲೋಕ ಅಂದ್ರೆ ಬ್ರಹ್ಮದೇವರ ಲೋಕದಲ್ಲಿ ಅವನ್ನು ಇಟ್ಟು ಚಿರಕಾಲ ಅಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನದಿಂದ ಸಂತೋಷವಾಗಿರುವಂತೆ ಮಾಡುತ್ತಾನೆ. ತದನಂತರ ಹೇಳುತ್ತಾರೆ ಚತುರ್ಮುಖ ಬ್ರಹ್ಮದೇವರ ಲಯ ಬಂದಾಗ ಅಷ್ಟರವರೆಗೆ ಅಲ್ಲೇ ಇರಬೇಕು, ಎಲ್ಲರೂ ವೇಟಿಂಗ್ ಲಿಸ್ಟ್ ಕೂತಿರ್ತಾರೆ, ಅಲ್ಲಿ ಆನಂದ ಪಡ್ತಾ ಇರ್ತಾರೆ. ಹೌದಾ? ಅಲ್ಲಿ ಇರುವಂತವರು ಎರಡು ರೀತಿ ಮೋಕ್ಷವನ್ನ ಪಡೆಯುತ್ತಾರೆ ಬ್ರಹ್ಮದೇವರ ಮೂಲಕ. ಹೇಗೆ? ಶರೀರದಿಂದ ಉತ್ಕ್ರಮಣ ಮೂಲಕ ಬಂದವರು ಜೀವರಾಶಿಗಳು, ಮಿತ್ತ ದೇವತೆಗಳು ತಮಕ್ಕಿಂತ ದೊಡ್ಡವರಲ್ಲಿ ಲಯ ಆಗ್ತಾ ಆಗ್ತಾ ಬರ್ತಾರೆ. ಅದು ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಈ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ದೇವತೆಗಳು ಬರುತ್ತಾರೆ. ಸಾಮಾನ್ಯ ಜೀವರಾಶಿಗಳು ಎಲ್ಲರೂ ಕೂಡ ಬ್ರಹ್ಮದೇವರಿಂದ ಕೂಡಿಕೊಂಡು ಭಗವಂತನ ಅಂದರೆ ಪ್ರಳಯ ಕಾಲದಲ್ಲಿ ಉದರವನ್ನು ಪ್ರವೇಶ ಮಾಡುತ್ತಾರೆ, ಅಲ್ಲೇ ಇರುತ್ತಾರೆ. ರುಜುಗಣಸ್ಥರು ನಿದ್ದೆಯಿಲ್ಲದೆ ಮಿಕ್ಕವರು ನಿದ್ದೆಯಿಂದ ಕೂಡಿಕೊಂಡಿರುತ್ತಾರೆ. ಹೌದಾ? ರುಜುಗಣಸ್ಥರಿಗೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾರ ಇಲ್ಲ, ಸದಾ ದೇವರು ಚಿಂತನೆ ಮಾಡುತ್ತಾ ಇರ್ತಾರೆ. ನಂತರ ಸೃಷ್ಟಿ ಬಂದಾಗ ಹಿಂದಲೇ ಮೋಕ್ಷಕ್ಕೆ ಹೋದವರನ್ನ ಭಗವಂತ ಕಳಿಸಿಬಿಡುತ್ತಾನೆ, ಈಗ ಸೃಷ್ಟಿಗೆ ಬರುವವರನ್ನ ಇಲ್ಲಿ ಕಳಿಸ್ತಾನೆ. ಇನ್ನ ವೈಟಿಂಗ್ ಲಿಸ್ಟ್ ಅಲ್ಲಿ ಮೋಕ್ಷಕ್ಕೆ ನ್ಯೂ ಎಂಟ್ರಿ ಕೊಡಬೇಕಲ್ಲ, ಇವರನ್ನ ಬ್ರಹ್ಮದೇವರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ವಿರಜಾ ನದಿಯ ಸ್ನಾನದಿಂದ ಲಿಂಗ ಭಂಗ ಆಗಿ ಅದ್ಭುತವಾದಂತಹ ವಿಶೇಷವಾಗಿ ಹೇಳ್ತಾರೆ ನಿವೃತ್ತ ಸಮಸ್ತ ಕರ್ಮಾಣ ಸ್ವತ್ತಮ ಪ್ರವೇಶೇನ ಬ್ರಹ್ಮನಾಡ್ಯ ಉತ್ಕ್ರಮಣೇನವ ಪರಿತ್ಯಕ್ತ ದೇಹ. ಅರ್ಚಿನಾದಿ ಮಾರ್ಗದಿಂದ ವೈಕುಂಠವನ್ನ ಭಗವಂತನ ಸೇರಿದಂತಹ ಇವರೆಲ್ಲ ಏನಾಗ್ತಾರೆ, ಆ ಭಗವಂತನನ್ನ ದರ್ಶನ ಮಾಡುತ್ತಾರಂತೆ. ಶ್ವೇತದ್ವೀಪದಲ್ಲಿರುವ ಭಗವಂತನ ದರ್ಶನ ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಭಗವಂತ ಕಳಿಸಿಕೊಡುತ್ತಾನೆ. ಹೇಗೆ? ಕೆಲವರಿಗೆ ತನ್ನ ಶರೀರದಲ್ಲೇ ದೇವತೆಗಳಿಗೆ ಪ್ರವೇಶ, ಆಯಾ ಅವಯವಗಳಲ್ಲೇ ಇದ್ದುಕೊಂಡು ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ. ಕೆಲವರಿಗೆ ಸಾಮೀಪ್ಯ ಹತ್ತಿರ, ಕೆಲವರಿಗೆ ಸಾಲೋಕ್ಯ ಆ ಲೋಕದಲ್ಲೇ ಇರುವುದು, ಈ ರೀತಿಯಲ್ಲಿ ಕೊಡತಾ ಇನ್ನ ಕೆಲವರು ಏನು ಮಾಡುತ್ತಾನೆ ಭಗವಂತ ಅಂದರೆ ಆಯಾ ಲೋಕಗಳಿಗೆಲ್ಲ ಕಳಿಸಿಬಿಡ್ತಾನಂತೆ, ಭೂಲೋಕ ಮೊದಲಾದ ಲೋಕಗಳಿಗೆ ಕಳಿಸಿಬಿಡ್ತಾನೆ, ಅಲ್ಲೇ ಇರಲಿ ಅಂತ. ಅಲ್ಲ, ಇಷ್ಟು ಕಷ್ಟಪಟ್ಟು ಮೋಕ್ಷದಲ್ಲಿರಬೇಕು ಅಂದ್ರೆ ಮತ್ತ ಇಲ್ಲಿ ಕಳಿಸ್ತಾನ ಅಂದ್ರೆ ಬಡಸೋರು ನಮ್ಮವರಾದ್ರೆ ಇಲ್ಲಿ ಕೂತ್ರೆ ಏನು? ಬಡಸೋರು ನಮ್ಮವರಾದ್ರೆ ಮೂಲೆ ಕೂತ್ರೆ ಏನು? ಮೊದಲು ಪಂಕ್ತಿಯಲ್ಲಿ ಕೂತ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ. ಆ ತರ ಭಗವಂತನ ಅನುಗ್ರಹದಿಂದ ಮತ್ತೂ ಭೂಲೋಕಕ್ಕೆ ಬಂದರೂ ಮೋಕ್ಷದಲ್ಲಿ ಏನಿರಬೇಕು ಆನಂದ, ಅದೇ ಆನಂದ ಇರುತ್ತೆ. ಅವನನ್ನೇ ಆಯಾ ಲೋಕಗಳಲ್ಲಿ ನೋಡುತ್ತಾ ಆನಂದ ಪಡ್ತಾ ಇರ್ತಾರೆ. ಹಾಗೂ ಅಲ್ಲಿಗೂ ಹೋಗ್ತಾರೆ, ಇಲ್ಲಿಗೂ ಬರ್ತಾರೆ, ಎಲ್ಲಾ ಕಡೆ ಇರ್ತಾರೆ. ಆದರೆ ಸಂಸಾರಕ್ಕೆ ನ ಕದಾಚಿತ್ ಪರಿವರ್ತಂತೆ ಎಂದು ಕೂಡ ಹೇಳ್ತಾ ಇದ್ದಾರೆ. ನ ಕದಾಚಿತ್ ಪರಿವರ್ತಂತೆ ಇತಿ ಅತ್ಯಂತ ಅಶೇಷಂ ಅತಿಮಂಗಲ, ಅತ್ಯಂತ ಮಂಗಲ. ಅಂದರೆ 16 ಪ್ರಕರಣಗಳನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ 16 ಕಲೆಗಳಿರುವ ಲಿಂಗ ದೇಹದ ಭಂಗ ಖಚಿತ ಎಂಬುದನ್ನು ನಮ್ಮ ಗುರುಗಳಾದ ವಿಷ್ಣುತೀರ್ಥ ಗುರು ಸಾರ್ವಭೌಮರು ತಿಳಿಸಿಕೊಡುತ್ತಾ ಭಗವಂತನ ಸ್ವಪ್ನ ಮಾಡುತ್ತಾರೆ. ಈ 16 ಪ್ರಕರಣಗಳಿಂದ ನಮ್ಮೊಳಗೆ ಬಿಂಬಮೂರ್ತಿ ಏನೇನು ಕರ್ಮಗಳನ್ನು ಮಾಡಿಸ್ತಾನೆ ಎಂದು ಹೇಳುತ್ತಾರೆ. ರೂಪೈಹಿ ವಿಚಿತ್ರೈಹಿ ಅಥಚ ಏಕಪೂರ್ವೈಹಿ ವಿಚಿತ್ರ ಕಾರ್ಯೈಹಿ ಶತಕೋಟಿ ಸಂಖ್ಯೈಹಿ. ರೂಪೈಹಿ ವಿಚಿತ್ರೈಹಿ, ಒಂದೊಂದು ರೂಪ ವಿಚಿತ್ರ ವಿಚಿತ್ರ ಎಂಥದ್ದು? ಏಕಪೂರ್ವೈಹಿ, ಒಂದು ಮೊದಲುಕೊಂಡು 1, 3, 5, 10, 9, 11, 24, 100, 1000 ಅನಂತ ಹಾಗೆ ಹಾಗೆ ಭಗವದ್ ರೂಪಗಳು ಎಂಥಾವು. ಅದರಿಂದ ವಿಚಿತ್ರ ಕಾರ್ಯದಲ್ಲಿ ನಾನಾ ವಿಚಿತ್ರ ಕಾರ್ಯಗಳನ್ನು ಸೃಷ್ಟಿ ಸ್ತುತಿ ದಯಾದಿಗಳಲ್ಲಿ ಎಲ್ಲರಲ್ಲಿದ್ದು ಮಾಡುತ್ತಾ ವಿಹಾರ ಕರ್ತರೆ ವಿಹಾರವನ್ನು ಮಾಡುತ್ತಾ ವ್ಯಾಪ್ತಿ ಗತಿ ಪ್ರದಾರ್ಥರೇ ಚ ಜೀವರಿಗೆ ಸದಾ ಗತಿಯನ್ನು ಕೊಡತಕ್ಕಂಥ ಹರೆಯೇ ನಮೋಸ್ತು, ಬಿಂಬಮೂರ್ತಿಯೇ ನಿನಗೆ ನಮಸ್ಕಾರ ಅಂತ ಷೋಡಶಿ ಎಂಬ ಗ್ರಂಥವನ್ನು ಪೂರ್ಣಗೊಳಿಸಿದರು ಎಂಬಲ್ಲಿಗೆ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ಮೋಕ್ಷಾಖ್ಯಂ ಷೋಡಶ ಪ್ರಕರಣ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಅಂದರೆ ಇನ್ನಾಗುವುದಿಲ್ಲ, ಅಂದರೆ ಮಂಗಳ ಅಂದರೆ ಅರ್ಥ, ಅರ್ಥವೇ ಆಗಿಲ್ಲ ಅಂತ ಅರ್ಥ. ಷೋಡಶಿ ಏನೂ ಅರ್ಥ ಆಗಿಲ್ಲ ಅನ್ನೋದು ಅರ್ಥ, ಆದರೆ ಮಂಗಳ ಆಗಿದ್ದಕ್ಕೆ ಸಾರ್ಥಕ್ಯ. ಅರ್ಥ ಆಗ್ಬಿಡ್ತು ಅಂತಾಯ್ತ, ಇನ್ನೊಂದು ಸರಿಯಾಗಿಲ್ಲ ಅಂತ ಅರ್ಥ. ಅಂದರೆ ಷೋಡಶಿಗೂ ಎಷ್ಟು ಸಲ ಮಿನಿಮಮ್ ಎಷ್ಟು ಸಲ ಕೇಳಬೇಕು? ಅದಕ್ಕೆ ಷೋಡಶಿ ಅಂತ ಹಾಕಿದೆ. 16 ಸಲ ಆದರೂ ಕೇಳಬೇಕು. ಏನು ಗುರುಗಳ ಮುಖದಿಂದಲೇ ಹೇಗೆ ಸೀಡಿಯಲ್ಲ ನೋಡಿ, ಸೀಡಿಯಲ್ಲೂ ಬರುತ್ತೆ ಪ್ರವಚನ, ವಾಟ್ಸಪ್ಪಲ್ಲೂ ಬರುತ್ತೆ. ಆದರೆ ಎದುರಿಗೆ ಕೂತಾಗ ವ್ಯಕ್ತಿಯಲ್ಲಿ ಭಗವಂತ ಏನು ಅನುಭವ ಹಾವಭಾವಗಳನ್ನು ಕೊಡುತ್ತಾನೆ ಅದು ನೋಡಿದಾಗ ನಮ್ಮಲ್ಲಿ ಆಗುವ ಪರಿವರ್ತನೆ ಸಿಡಿಯಲ್ಲಿ ಕೇಳಿದರೆ ಬರಲ್ಲ, ವಾಟ್ಸಪ್ ಅಲ್ಲಿ ಕೇಳಿದರೆ ಸರ್ವಥಾ ಬರಲ್ಲ. ನಿಮ್ಮ ಅನುಭವ ಆಗಿರುತ್ತೆ ಬಹಳ ಜನ ಇದೇ ಪ್ರವಚನ ನಮಗೆ ವಾಟ್ಸಪ್ ಅಲ್ಲೂ ಬರುತ್ತಲ್ಲ, ಇಲ್ಲಿವರೆಗೆ ಯಾಕೆ ಜೋತಾಕೊಂಡು ಬರಬೇಕು ಅಂತ ಅಲ್ಲಲ್ಲೇ ಕೂತು ಕೇಳ್ತಾ ಇರ್ತಾರೆ. ಅವರಿಗೇನು ಯಾರಿಗಿದು ವಾಟ್ಸಪ್, ಅದರಲ್ಲಿ ನಾನು ಪ್ರವಚನ ಕಳಿಸೋದು, ಈ ಆದ್ಮೇಲೆ ಇಂಟರ್ನೆಟ್ ಅಲ್ಲಿ ಕಳಿಸೋದು ಯಾರಿಗೆ? ಇಲ್ಲಿಗೆ ಬರಲಾರದೆ ಒದ್ದಾಡುವಂತಹ ಜೀವರಾಶಿ ಯಾರಿರ್ತಾರಲ್ಲ, ಕೆಲವರಿದ್ದಾರೆ, ಎಲ್ಲೋ ಇರ್ತಾರೆ ಮೂಡೆಯಲ್ಲಿ, ಅಲ್ಲಿ ಯಾರೂ ಬರಲು ಏನೂ ಇಲ್ಲ, ಅಂಥವರಿಗೆ ಉಪಯೋಗ ಆಗಲಿ, ಅಷ್ಟಾದರೂ ಬರಲಿ ಅಂತ ಅದು ತಲುಪಲಿಕ್ಕೆ ಮಾಡಿದರೆ ಇದು ಬಂದ ಕೂಡಲೇ ಬರಲಿಕ್ಕೆ ಯೋಗ್ಯತೆ ಇದ್ದು ಬರಲಿಕ್ಕೆ ಆಗ್ತಾ ಇದ್ದು ಸುಮಾರುತನದಿಂದ ಮನೆಗೆ ಬರುತ್ತಲ್ಲ, ಇನ್ಯಾಕೆ ಇಲ್ಲಿ ಬರಬೇಕು ಅಂತ ಯಾರಾದರೂ ಮನಸ್ಸಲ್ಲಿ ಮಾಡಿಕೊಂಡ್ರ ಅಪರೂಪದ ಸಾಧನೆ ಕಳ್ಕೊಳ್ತಾ ಇದ್ದಾರೆ ಅಂತ ತಾತ್ಪರ್ಯ. ಯಾವಾಗ ಗುರುಗಳ ಮುಖದಿಂದ ಬರತಕ್ಕಂಥ ಒಂದು ಪ್ರವಚನ ನಮ್ಮ ಮೇಲೆ ಪ್ರಭಾವ ತೋರುವುದಕ್ಕೂ ಪರೋಕ್ಷದಲ್ಲಿ ಕೇಳುವುದಕ್ಕೂ ಬಹಳ ವ್ಯತ್ಯಾಸ, ಬಹಳ ವ್ಯತ್ಯಾಸ ಆಗ್ತಾ ಇರುತ್ತೆ, ಹೌದಲ್ವ? ಆದ್ದರಿಂದ ಒಂದು ವೇಳೆ ಅಂಥ ಆಲೋಚನೆ ಬಂದಿದ್ದಿದ್ರೆ ವಾಟ್ಸಪ್ ಅಲ್ಲಿ ಬರುತ್ತೆ, ಎಲ್ಲೋ ಒಂದ್ ಕಡೆ ಬರುತ್ತೆ, ಹೇಗೋ ಒಂದಾಗಿ ಕೇಳಿಬಿಡಬಹುದು ಅಂತ ಆಲೋಚನೆ ಬಂದಿದ್ರೆ ಬಹಳ ನಷ್ಟ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಇನ್ನ ಇದನ್ನೇ ಪುನಃ 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 ಕೇಳೋಣ ಹೇಳೋಣ. ಅರಣ್ಯಕಾಚಾರ ಪೂರ್ಣ ಅನುಗ್ರಹ. ಈ ಷೋಡಶಿ ಚತುರ್ದಶಿ ನಿತ್ಯ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಆ ರೀತಿ ಗುರುಗಳು ಪೂರ್ಣಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಶೇಷವಾದ ಕಾಲ ಇಷ್ಟು ಕಾಲ ಪರ್ಯಂತ ಇಲ್ಲಿ ಅದು ಪೇಜಾವರ ಶ್ರೀಪಾದರವರ ಸನ್ನಿಧಾನ, ಅವರ ಅದ್ಭುತವಾದ ಅನುಗ್ರಹದಿಂದ ಇಲ್ಲಿ ನಡೆದಿದೆ. ಅದಕ್ಕೆ ಮೂಲ ಕಾರಣಕರ್ತರೊಬ್ಬರಿದ್ದಾರೆ, ಸ್ವಾಮಿಗಳನ್ನು ಹೋಗಿ ಕೇಳಿ ಇಲ್ಲಿ ಪ್ರವಚನ ಆಗಬೇಕು, ಅನೇಕ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಸ್ವಾಮಿಗಳ ಹತ್ರ ಹೋಗಿ ಕೇಳಿ ಇಲ್ಲಿ ಇಳಿಸಿದ್ದು ನಮ್ಮ ಶ್ರೀನಿವಾಸ ಮೂರ್ತಿಗಳು, ಹೌದಾ? ಹಾಗೆ ಅವರಿಗೆಲ್ಲ ಸಹಕಾರ ಕೊಟ್ಟವರು ನೀವು. ನಿಮಗೆಲ್ಲ ಆಶೀರ್ವಾದ ಪೂರ್ವಕ ನನಗಿಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಪಾದಂಗಳವರ ಕರುಣ ಅಷ್ಟು ಮಾತ್ರ ಆದ್ರೆ ಆಯ್ತಾ? ನೋಡಿ, ಯಜಮಾನರು ಬನ್ನಿ ಅಂತ ಕರೀತಾರೆ, ಮನಾಗಿದ್ದವರು ಮಾತ್ರ ದುರು ದುರು ನೋಡ್ತಾ ಕಳಿಸ್ಬಿಟ್ರೆ ಯಾರಾದ್ರೂ ಮನೆಗೆ ಹೋಗ್ತಾರಾ? ಹೋಗಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಂತಹ ಸಿಬ್ಬಂದಿ ವರ್ಗ, ಅದರಲ್ಲಿ ಕೇಶವಾಚಾರ್ಯರು, ಲಕ್ಷ್ಮೀನಾರಾಯಣಾಚಾರ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ವಿಶೇಷವಾಗಿ ಅನುಕೂಲ ಮಾಡಿಕೊಟ್ರು. ನೀವು ನಾವು ಅವರ ಅನುಕೂಲ ಇದ್ರೂ ಕೂಡ ಮೈಕೊಂದು ಸರಿಯಾಗಿರಬೇಕಲ್ಲ, ಇಲ್ಲದಿದ್ರೆ ನಮ್ಗೆ ಬಹಳ ಕಷ್ಟ ಆಗಿರುತ್ತೆ, ವಾಯ್ಸ್ ಡೌನ್ ಆಗಿರುತ್ತೆ, ಅವಶ್ಯ ಪಡ್ತಾ ಇದೆ. ಸಕಾಲಕ್ಕೆ ಭಕ್ತಿಯಿಂದ ಇದನ್ನ ಅನುಕೂಲ ಮಾಡಿಕೊಟ್ಟ ನಮ್ಮ ರಾಘವೇಂದ್ರ ರಾಯರು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಅಲ್ವಾ, ಅವರಿಗೂ ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲ ಇಲ್ಲಿ ಬರಲಿಕ್ಕೆ ನೋಡಿ, ಗಂಡಸರಲ್ಲಿ ಬರಲಿಕ್ಕೆ ನಿಮ್ ನಿಮ್ಮ ಹೆಣ್ಮಕ್ಳು ಕಾರಣ, ಹೆಣ್ಮಕ್ಳಲ್ಲಿ ಬರಲಿಕ್ಕೆ ನಿಮ್ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಗಳು ಕಾರಣ, ಅವರೆಲ್ಲರೂ ಕಾರಣ ಆಗಿದ್ದಾರೆ. ಆದ್ದರಿಂದ ಅವರನ್ನೂ ಸೇರಿಸೋಣ ಆಶೀರ್ವಾದದಲ್ಲಿ ಎಲ್ಲರಿಗೂ ಭಗವಂತ. ಇಷ್ಟು ಮಾತ್ರ ಅಲ್ಲದೆ ದೂರದಲ್ಲಿ ವಾಟ್ಸಪ್ ಅಲ್ಲಿ ಕೂತ್ಕೊಂಡು ಎಲ್ಲೆಲ್ಲೋ ನಾನು ಒಂದು ಕಡೆ ಹೋದರೆ ಶ್ರೀರಂಗಕ್ಕೆ ಹೋದಾಗ ಒಬ್ಬ ಮುದುಕ ವ್ಯಕ್ತಿ ನನ್ನ ಎದುರಿಗೆ ಬರ್ತಾ ಇದ್ದಾರೆ. ನಾನವರನ್ನು ನೋಡಲೇ ಇಲ್ಲ ಜನ್ಮದಲ್ಲಿ. ನನ್ನ ಎದುರಿಗೆ ಬಂದು ಎದುರಿಗೆ ಬರ್ತಾ ಇದ್ದಾರೆ, ನಡೀಲಿಕ್ಕೆ ಆಗ್ತಾ ಇಲ್ಲ. ನಾನು ಯಾತ್ರಿ, ನನ್ನ ಎದುರಿಗೆ ಬರ್ತೀರ, ನಾನು ಸರಿಬೇಕಾ ಅಂತ ಸರಿತಾ ಇದ್ರೆ ನಿಮ್ಗಾಗಿ ಬರ್ತಾ ಇದ್ದೀನಿ, ನನ್ನ ಪರಿಚಯ ಇಲ್ಲ, ನನ್ಗಾಗಿ ಬರ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಕರ್ಮಿಲ್ಲಾಗ್ತಾರೆ. ಹೌದು, ಅವಾಗ ಅವರ ಚಿಕ್ಕ ಜೋಡಿಯಲ್ಲಿ ಸಿಡಿ ಇದೆ ಚತುರ್ದಶಿ. ನಾನು ಕುಂಭಕೋಣದಲ್ಲಿ ಇರ್ತೇನೆ, ಕುಂಭಕೋಣದಿಂದ ತುಂಬಾ ದೂರ ಗ್ರಾಮ, ನಮ್ಮವರಿಗೆ ಯಾವ ಆಚಾರೂ ಬರಲ್ಲ ಹಳ್ಳಿ, ಅಲ್ಲಿ ಇರೋ ಆಚಾರ ಈ ಸಿಡಿ ಒಂದೇ. ಇದು ಕೇಳ್ತಾ ಇದ್ದೇನೆ, ಅವರ ವಯಸ್ಸು ಪ್ರಾಯಶಃ ಒಂದು 75 ತಿಳ್ಕೊಳ್ಳೋದೇನು ಕಣ್ಣಲ್ಲಿ ಹೇಳಿದ್ರು. ಇಲ್ಲ, ನಾನು ಸಿಡಿ ಹೇಳ್ತಾ ಇರ್ತೇನೆ, ಸುಮ್ಮನೆ ಕೇಳಿದ ಉಪಯೋಗ ಇಲ್ಲ, ಅನುಷ್ಠಾನ ಮಾಡಿ ಅಂತ. ಚಿಕ್ಕ ಹುಡುಗರಂತೆ ಸ್ಟೂಡೆಂಟ್ಸ್ ಹೇಳ್ತಾರಲ್ಲ, ಹಾಗೆ ಆಚಾರ್ಯ ನಾನು ಕೂಡ ಅನುಷ್ಠಾನ ಮಾಡ್ತಾ ಇದ್ದೇನೆ. ಈ ತರ ಈ ಮಾಧ್ಯಮದ ಮೂಲಕ ವಿಶೇಷವಾಗಿ ಭಗವಂತ ನನಗೆ ಪ್ರೇರಣೆ ಮಾಡಿ ಅವನೇ ಆ ಎಲ್ಲರಿಗೂ ಕರ್ಕೊಂಡು ಹೋಗಿ ಯಾರ್ಯಾರು ಈ ಚತುರ್ದಶಿ ಷೋಡಶಿ ಅದು ಸಿಡಿ ಮೂಲಕವೋ ವಾಟ್ಸಪ್ ಮೂಲಕವೋ ಇನ್ಯಾವುದರ ಮೂಲಕವೋ ಹೇಳಿ ಅನುಷ್ಠಾನ ಮಾಡತಕ್ಕಂತಹ ಅಂತಹ ಸುಜೀವ ರಾಶಿಗಳು ಯಾರಿದ್ದಾರೆ ಅವರಿಗೆ ಎಲ್ಲರೂ ಭಗವಂತ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಅರಣ್ಯ ಆಚಾರ್ಯರ ಶಿವರ ಆಚಾರ್ಯರ ಗ್ರಂಥಗಳನ್ನ ಕೇಳಿದ್ದನ್ನ ಅನುಷ್ಠಾನ ಮಾಡುವ ಸೌಭಾಗ್ಯ ಭಗವಂತ ಎಲ್ಲರಿಗೂ ಒದಗಿಸಿಕೊಡಲಿ, ನಿಮಗೆಲ್ಲ ಆದರೆ ನನಗೂ ಕೊಡಲಿ ಎಂಬಲ್ಲಿ ಶ್ರೀಕೃಷ್ಣ. ಸರಿ, ಪೂರ್ಣ ಆದ ಮೇಲೆ ಖಾಲಿ ಬಿಡಬಾರ್ದಲ್ಲ. ಇವತ್ತು ವಿಜಯದಾಸರ ಸುಳಾಗಿಗಳು ಶುರು ಅಂತ ಹಾಕಿದ್ದಾರೆ ಬೋರ್ಡ್, ಅದು ನೋಡಿ ಬಂದವರೆಲ್ಲ ಇದ್ದಾರೆ ಅಂತ ಹೇಳಿದ್ರು. ಆಗ್ಲಿ, ವಿಜಯದಾಸರ ಸುಳಾದಿ ಇದು ಎರಡು ಬೇರೆ ಅಲ್ಲ. ಆ ರೀತಿಯಾಗಿ ವಿಜಯದಾಸರ ಸುಳಾದಿಯನ್ನು ಹೇಳಿಬಿಡೋಣ. ಒಂದು ವಿಜಯದಾಸರ ಸುಳಾದಿಗಳು ಅನೇಕ ಭಾಗ ಇದೆ, ಇವೇನು ವಿಶೇಷಗಳು ಬರ್ತಾ ಇವೆ. ಇದನ್ನು ವಿಸ್ತಾರವಾಗಿ ತಗೊಂಡು ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಇದ್ದದ್ದನ್ನ ಆಚಾರ್ಯರ ಪಂಕ್ತಿಯನ್ನ ಪುಸ್ತಕ ಹಿಡಿದು ಅಧ್ಯಯನ ಮಾಡಲಾರದ ಅಧಿಕಾರಿಗಳು, ಮಾಡಲಾರದ ಅಧಿಕಾರಿಗಳು ಇಬ್ಬರು. ಮಾಡಲಿಕ್ಕೆ ಯೋಗ್ಯತೆ ಇದ್ದರೂ ವಯಸ್ಸಾಗಿ ಆ ಪುಸ್ತಕ ಹಿಡಿಯಲಾರದೆ ಒದ್ದಾಡುವವರು, ಇನ್ನ ಕೆಲವರು ಪುಸ್ತಕ ಹಿಡಿದು ಅರ್ಥ ಆಗದೆ ಒದ್ದಾಡುವವರು, ಹಾಗೆ ಪುಸ್ತಕವೇ ಹಿಡಿಯಬಾರದವರು, ಮತ್ತು ಗ್ರಂಥ ಪುರಸ್ಸರವಾಗಿ ಅಧ್ಯಯನ ಮಾಡಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ, ಎಲ್ಲರನ್ನ ತಗೊಂಡು ಆ ಆಚಾರ್ಯ ಶಾಸ್ತ್ರದಲ್ಲಿ ಏನೇನು ರಹಸ್ಯಗಳು ಹೇಳಿದ್ದಾರೆ ಎಲ್ಲರಿಗೆ ಎಟಕುವಂತೆ ಹೇಳಿದ್ದು ಅಪರೋಕ್ಷ ಜ್ಞಾನಿಗಳಾದಂಥ ನಮ್ಮ ವಿಜಯದಾಸರು. ಅವರ ಸುಳಾದಿಗಳು ಒಂದೊಂದು ಅಪರೂಪದ ರಾಮ ಬಾಣದಂತೆ ಹೃದಯದಲ್ಲಿ ಕೂತ ನಮಗೆ ಸಾಧನೆ ಮಾಡಿಸುವುದು ಸಹಜವಾದ ವಿಚಾರ. ಅದನ್ನ ಇವತ್ತಿಂದೇ ಶುರು ಮಾಡೋದು. ಅದನ್ನು ಹೇಳ್ತಾರೆ ಧ್ಯಾನ ಮಾಡಲು ಮನುಜ ಅಂತ ಶುರು ಮಾಡುತ್ತಾರೆ. ಧ್ಯಾನದ ಕುರಿತು ಉಪಾಸನಾ ಭಾಗ ಸುಳಾದಿಗಳಲ್ಲಿ ಹೇಳುತ್ತಾರೆ. ಹಾಗೆ ಪ್ರಮೇಯ ಭಾಗ ಸುಳಾದಿಗಳು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ಕರ್ತೃತ್ವ ಅಂದ್ರೇನು, ಸ್ವಾತಂತ್ರ್ಯ ಅಂದ್ರೇನು, ಇವುಗಳ ಪರಿಚಯ ಏನು, ಎಲ್ಲವನ್ನ ಜುಡುಗುಸಿ ಮಾಡಿಕೊಡೋದು ಪ್ರಮೇಯ ಭಾಗ ಸುಳಾದಿಗಳು. ಇನ್ನ ಹೇಗೆ ಸಾಧನೆ ಮಾಡಬೇಕು ಹೇಳಿಕೊಟ್ಟದ್ದು ಸಾಧನಾ ಭಾಗ ಸುಳಾದಿಗಳು. ಸಾಧನ, ಉಪಾಸನ, ಪ್ರಮೇಯ ಇಷ್ಟೆಲ್ಲ ಆಗುವಾಗ ಅದೆಲ್ಲ ಅನುಗ್ರಹ ಆಗಬೇಕಾದರೆ ಸ್ತೋತ್ರ ಮಾಡಬೇಕಲ್ಲ ದೇವರನ್ನ ಗುರುಗಳನ್ನ. ಆ ಸ್ತೋತ್ರ ಭಾಗ ಸುಳಾದಿಗಳು ಹೇಳಿಕೊಟ್ರು. ಇಷ್ಟೆಲ್ಲ ಇದ್ರೂ ಕೂಡ ತೀರ್ಥಕ್ಷೇತ್ರಗಳ ಪರ್ಯಟನ ಇಲ್ಲದಿದ್ದರೆ ಪೂರ್ಣ ಆಗಲ್ಲ. ಅದಕ್ಕೆ ತೀರ್ಥಕ್ಷೇತ್ರ ಸುಳಾದಿಗಳು ಮಾಡಿಕೊಟ್ರು. ಇಷ್ಟೆಲ್ಲಾ ಪರಿಚಯ ಮಾಡಿಕೊಟ್ರು ಕೂಡ ಒಂದರ ಪರಿಚಯ ಇಲ್ಲದೆ ಕೀಯೇ ಸಿಗಲ್ಲ ಅಂತ ಸೃಷ್ಟಿ ಪ್ರಕರಣ ಸುಳಾದಿಗಳು ಹೇಳಿಕೊಟ್ರು. ಇಂಥ ಎಲ್ಲ ಸುಳಾದಿಗಳು ಎಷ್ಟಿವೆ ಅಂತ ನಿಮ್ಮ ಪ್ರಶ್ನೆ ಬಂದರೆ ಎಷ್ಟೋ ಇಲ್ಲ, 700 ಸುಳಾದಿಗಳವರೆಗೆ ಇರುತ್ತದೆ. ಅದು ವಿಜಯದಾಸರಿಂದ ಸಿಕ್ಕದ್ದು. ಮತ್ತು ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು ಅವರವರು ಮಾಡಿದ ಇದೇ ಒಂದೊಂದು ಸಬ್ಜೆಕ್ಟಿನ ಸುಳಾದಿಗಳು ಅಪರೂಪ, ಅಪಾರ ಆಗಿವೆ. ನಾವಂತೂ ಒಂದೊಂದು ಸಬ್ಜೆಕ್ಟ್ ತಗೊಳ್ಳೋಣ. ತಗೊಂಡು ಆ ವಿಷಯದಲ್ಲಿ ವಿಜಯದಾಸರು ಎಷ್ಟು ಹೇಳಿದ್ದಾರೆ, ಗೋಪಾಲದಾಸರು ಎಷ್ಟು ಹೇಳಿದ್ದಾರೆ, ಜಗನ್ನಾಥದಾಸರು ಯಾವ್ಯಾವ ಸುಳಾದಿಗಳು ಹೇಳಿದ್ದಾರೆ, ಹಾಗೆ ಬಾದರಾಯಣ ವಿಠಲರು ಅನೇಕ ಜನ ಜ್ಞಾನಿಗಳು, ಪ್ರಾಣೇಶದಾಸರು ಎಲ್ಲರಿದ್ದಾರೆ. ಅಪರೂಪವಾದಂತಹ ಸುಳಾದಿಗಳನ್ನು ಹೇಳಿದ್ದಾರೆ. ಅವೆಲ್ಲವನ್ನ ನೋಡುತ್ತಾ ಹೋಗೋಣ. ಇಲ್ಲಿ ನಮಗೆ ಒಂದು ಒಳ್ಳೆ ವಿಚಾರ ಏನು ಅಂದ್ರೆ, ಇಷ್ಟೇ ಸಮಯದಲ್ಲಿ ಮುಗಿಸಿಬಿಡಬೇಕು ಎಂಬ ಕಂಪಲ್ಷನ್ ಇಲ್ಲ. ಮುಗಿಸಲಿಕ್ಕೆ ನಾವು ಇಲ್ಲಿ ಹೇಳುತ್ತಾ ಇಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ವಿಸ್ತಾರ ಚೆನ್ನಾಗಿ ಒಟ್ಟಾರೆ ಕೇಳಿದ ಮೇಲೆ ಜೀವನದಲ್ಲಿ ಮಾರನೇ ದಿವಸ ಅನುಷ್ಠಾನ ಕೇಳಲಿಕ್ಕೆ ಬಂದ್ರೆ ಸಾಕಾನೆ. ಆ ರೀತಿಯಲ್ಲಿ ಸುಳಾದಿಗಳನ್ನು ನೋಡೋಣ ಎಂಬಲ್ಲಿ ಶ್ರೀಕೃಷ್ಣ ಉದಯ್ ಕುಮಾರ್.